ಮಾಡಿದ್ದಾರೆ ಓದಿ ಗೊತ್ತಾಗುತ್ತೆ ಬೇರೆ ಬೇರೆ ಕೊಟ್ಟುಕೊಳ್ಳಿದ್ದಾರೆ ಬೇಕಾದ್ರೆ ನಮಗೆ ಮೋಕ್ಷ ಬಿಟ್ಟುಕೊಂಡಿದ್ದಾರೆ. ಅವರು ಕೊಟ್ಟ ಉತ್ತರ ದಾಖಲೆಯ ಉತ್ತರ ಆಗಲಿ. ಕಂಠ ಕರ್ಮ ಕರ್ಣ ಎಂತ ಕೆಲಸ ಮಾಡಿದ್ದೀವಿ, ನಾನು ಮೋಕ್ಷ ಕೊಡುವ ದೇವರಲ್ಲ, ಮೋಕ್ಷ ಕೊಡುವ ದೇವರಲ್ಲ, ತಿಳ್ಕೊಳ್ಳಿ. ಮೋಕ್ಷ ಕೊಡುವ ದೇವರು ಅಷ್ಟು ಹೇಳಬಲ್ಲವರು. ಮೋಕ್ಷ ಯಾರು ಕೊಡ್ತಾರೆ ಗೊತ್ತಾ? ಸರ್ವೈತ ಮುಕ್ತಿದಾತಾಹಿ ವಿಷ್ಣುರೇವರ ಸಂಶಯ. ಎಲ್ಲರಿಗೂ ಮೋಕ್ಷ ಕೊಡುವ ದೇವರು ವಿಷ್ಣು ಅಂತ ಹೇಳಿದಂತೆ ಅವನಿಗೆ ಸಾಕಾಗುತ್ತದೆ. ಆ ಕಡೆಗೆ ಶಿವ ಹೇಳಿದಾಗ ಅವ್ರು ಎಷ್ಟು ಎತ್ತರ ಗೊತ್ತು ಗೊತ್ತಾ? ಯಾರನ್ನ ಜನ್ಮ ಪೂರ್ತಿ ಆ ನೋಡಿ ಶಿವ ಎಷ್ಟು ದೊಡ್ಡ ದೇವಕ್ಕೆ ಆಗ ನಮಗೆ ಗೊತ್ತಾಗ ನಿಷ್ಕೇಡ್ ಮಾಡ್ತಾ ಇಲ್ಲ. ಮತ್ತೆ ರಾವಣ ಯಾಕೆ ಹೇಳಿಲ್ಲ, ಬೃಹಸ್ಪತಿಗೆ ಯಾಕೆ ಹೇಳಿಲ್ಲ? ಅವ್ರು ಕೇಳೇ ಇಲ್ಲ. ತಾವು ಗೊತ್ತಾದ್ರೆ ಕೇಳಿಬಿಟ್ರೆ ಅವ್ರು ಗೊತ್ತಿಟ್ಟರಂತೆ. ಅವ್ರು ಕೇಳಿದ್ದು ಪುತ್ರ ಕೊಡುತ್ತೆ. ಅದಕ್ಕೆ ಎಷ್ಟು ಜನ ಹೇಳ್ತಾರಲ್ರಿ, ಯಾವ ಅಕ್ಕಿ ಕೊಟ್ಬಿಟ್ರೆ ಬೇಕಾ ಇಲ್ಲ ಅಂತ ಕೇಳಿದ್ರೆ, ನೀವು ಚೀಪ್ ಅಕ್ಕಿ ಕೊಡಿ ಅಂದ್ರೆ ಗೊತ್ತೇ ಆಗ್ತೇನೆ, ಒಳ್ಳೆ ಅಕ್ಕಿ ಕೊಡಿ ಅಂತಾನೆ ಕೇಳಿಲ್ವಲ್ಲ ಅಂತ. ನಮ್ ಜಾಸ್ತಿ ಯಾಕೆ ಕೇಳ್ತೀರ ಹಾಕ್ ಕೊಡ್ತಾರಂತೆ. ಇವತ್ತು ಏನ್ ಕೇಳ್ತದೆ ಹೇಳಿದ್ರು ಕೂಡ ಹಾಗೆ ಸಹಾಯ ಮಾಡಿದ್ರೆ ಹೀಗೆ ಸಹಾಯ ಮಾಡಿದ್ರೆ ಎಲ್ಲೋ ಆಯ್ದೆ ಅದು ಎಂದಾಗ ಸಾಯಿ ಹೋಗಿ ಕಳಿಸ್ಬಿಟ್ಟಿದ್ದಂತೆ. ನಾ ಇಂಥ ಹೊತ್ತು ಕೇಳಿದ್ದೆ, ನಾ ಸಾಯ್ದರೆ ಯಾರು ಹಿಡಿಬೇಕು ಅಂತ ಕೇಳಿದ್ರೆ, ಅದಕ್ಕೆ ಅರ್ಜುನ ಅಂತ ಪ್ರಶ್ನೆ ಕೇಳಿದರಲ್ಲ ಅದಕ್ಕೆ ಭಗವದ್ಗೀತೆ ಬಂತಾರೆ. ದುರ್ಯೋಧನ ಕೇಳಲಿಲ್ಲಲ್ಲ, ಕೃಷ್ಣ ಹೇಳಿದ ಅರ್ಥನೇ ಆಗಲಿಲ್ಲ ಅಂತ. ಅದು ಕೇಳೋದ್ರಲ್ಲಿ ಜಾಣತರ ಇರೋದು. ಅದು ಇದು ಕೇಳ್ತಾರೆ ಹೌದಾ, ಹಾಗಿದ್ರೆ ಆಗೋದಿಲ್ಲವೇ? ಆಗೋದಿಲ್ಲ. ಅದೇನ್ ಮಾಡಬೇಕು? ಇಷ್ಟವನ್ನೇ ಹಿಡಿಬೇಕು. ಮತ್ತೆ ನಾವು ಇಷ್ಟೇನು ಹೇಳಬೇಕು, ಹೌದು ಹೋಗಿ ಅಲ್ಲಿ ಹೋಗಿ ವಿಷ್ಣು ಹೇಳುತ್ತೆ ಅಂತ ಹೇಳುತ್ತ. ವಿಷ್ಣು ಬೈದ್ಬಿಟ್ಟಿದ್ದೇವಲ್ಲ, ಇಷ್ಟು ತುಂಬಾ ಕರುಣಾಳು ಕ್ಷಮಿಸ್ತಾನೆ ಅಂತ ಹೇಳಿದ್ದ. ಎಷ್ಟು ಖುಷಿ ಆಯ್ತು, ಕ್ಷಮಿಸ್ತಾನೆ, ಯೋಚನೆ ಮಾಡಬೇಡಿ. ಮತ್ತೆ ವಿಷ್ಣುದ್ದು ಎಂದು ಹೋಗ್ಬೇಕು ನಾವೀಗ? ನೀವು ನಾರಾಯಣ ರೂಪಕ್ಕೆ ಹೋಗ ಸಾವಿರ ತುಂಬಾ ದೂರ ಇದ್ದಾನೆ. ಅದೇ ವಿಷ್ಣು ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ, ದ್ವಾರಕೆಯಲ್ಲಿ ಇದ್ದಾನೆ ಅಂತ ಹೇಳಿದ್ರು. ಕಷ್ಟ ದ್ವಾರಕೆ ಹೊರಟೋಗಿರ್ತಾರೆ ಈಗ, ಶಿವನ್ ಬೈಕೊಂಡು ಹೋಗೋದಿಲ್ಲ, ಅದು ವಿಶೇಷ. ಅದು ವಿಷ್ಣು ಭಕ್ತ ಶಿವನ್ ಬಯೋದಿಲ್ಲ ಎಂದು ಅರ್ಥ ಮಾಡಿದ್ರು. ವಿಷ್ಣು ಭಕ್ತ ಶಿವನ್ ದೊಡ್ಡ ಆರಾಧನೆ ಮಾಡ್ತಾನೆ. ವೈಷ್ಣವ ಸಾಹಿತ್ಯದಲ್ಲಿ ಶಿವ ಶಿವಸ್ತುತಿ ಎಲ್ಲಿ ಯಾವ ದೇವ ಸಾಹಿತ್ಯದಲ್ಲೂ ಸಿಗೋದಿಲ್ಲ. ಅದು ಅದ್ಭುತವಾದ ಶಿವಸ್ತೋತ್ರವನ್ನು ವಿಷ್ಣುವರು ಬರೆದಿದ್ದಾರೆ. ಕೃಷ್ಣ ರುದ್ರದೇವರು ನಮಸ್ಕಾರ ಮಾಡಿದ್ದಾರೆ, ಹೊರಟಿದ್ದೆ ಕೆಲಸ. ಕೃಷ್ಣ ದ್ವಾರಕೆಯಲ್ಲಿದ್ದಾರೆ ಅಂತ ಹೊರಟ್ರಲ್ಲ, ಅದು ವಯಸ್ಸಾದರೆ ಹೋಗೋದು ದ್ವಾರಕೆ ಹೋಗಬೇಕಾದ್ರೆ. ಕೃಷ್ಣ ಏನ್ ಮಾಡಿದ್ದು ಗೊತ್ತಾ? ಭಕ್ತರಿಗಿಂತ ಮುಖ್ಯವಂತ ಅಲ್ಲಿ ಕೂತ್ಬಿಟ್ಟಿದ್ದಾರೆ ಬದರಿವಾರು, ಅವರಿಗಿಂತ ಮುಖ್ಯವಂತ ಕೂತಿದ್ದಾರೆ. ಅವರು ಕೂತರು ಆ ಕಥೆ ಯಾಕೆ ಹೇಳ್ತಾರೆ ಅಂದ್ರೆ, ಈ ಕಥೆ ಬಹಳ ರೆಲೆವೆಂಟ್ ಆದ್ದರಿಂದ. ಭಕ್ತರು ಕೂತಿದ್ದಾರೆ, ರಾತ್ರಿ ಆಗಿಬಿಟ್ಟಿದೆ, ವಿಚಾರಿಗಳು ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ರಾತ್ರಿ ಅಂತ ಅವಳ ಎಚ್ಚರ ಕಾಲ. ಕೃಷ್ಣ ಅನಕವಂದೇವಿ ಸ್ನಾನ ಮಾಡಿ ತಾನು ಧ್ಯಾನ ಮಾಡ್ತಾ ಕೂತಿದ್ದಾನಂತೆ. ಕೃಷ್ಣ ಕೃಷ್ಣ ಧ್ಯಾನ ಮಾಡ್ತಾನೆ. ಹುಡುಗರು ತೋರಿಸ್ಬೇಕು ಅಂತೆ, ಬದಲಿಗೆ ಹೋದ್ರೆ ಮಾಡೋ ಮೊದಲನೇ ಕೆಲಸ ಅಲಗಂಗ ಸ್ನಾನ ಮಾಡೋದಿಲ್ಲ. ಹೋಗೋರು ಹೇಳ್ತಾರೆ ಅಲಕಂಗ ಸ್ನಾನ ಮಾಡಬೇಡ, ಅದ್ವೈದ್ಯರೇ ಮಾಡ್ತಾರೆ, ನೀನು ಮಾಡಬೇಡ, ಮಾಡಿದ್ರೆ ಸರಿಯಾಗುತ್ತೆ ಗೊತ್ತೇನೆಯ, ಸತ್ಯಂತ ಇದ್ರ ಕಷ್ಟ ಧರಣಿ ಸುತ್ತಾರೆ, ಎರಡೇ ಎದುರಿಸ್ಬಿಡ್ತಾರಪ್ಪ. ಏಕಾಶಿ ಮಾಡಕ್ಕೂ ಎದುರಿಸ್ತಾರೆ, ಬದುವೆ ಸ್ಥಾನಕ್ಕೂ ಎದುರಿಸ್ತಾರೆ. ಗಿಡ ಸತ್ತೋಗ್ಬಿಡುತ್ತೆ ಅಂತ ಹೇಳ್ತಾರೆ, ಅವ್ರು ಗೇಡೆ ಹೊತ್ತೋಗ್ತಾನೆ, ಮಾಡಿಲ್ಲ ಗೆಳೆ ಹೊತ್ತೋಗ್ಬಿಡ್ತಾರೆ. ಅದೇ ಸ್ಥಾನ ಜನಗಳು ಸತ್ತು ಮಾಡಯ್ಯ ಅಂತ ಹೇಳಿದ್ರೆ ಕಷ್ಟ ಹೌದು, ಸೊ ಕಷ್ಟಪಟ್ಟು ಉತ್ತಾರ ಮಾಡಿದ್ರೆ ಮುಗಿದೋಯ್ತು, ಮಾಡಬೇಡ ಅಂತ ಹೇಳ್ತಾರೆ. ಕಷ್ಟ ಮಾಡಿ ತೋರಿಸ್ತಾರೆ. ಮತ್ತೆ ಯಾತ್ರೆ ಹೋಗೋರು ನೋಡಿದ್ರೆ 199 ಕಾಲ ಜನ ಅದಕ್ಕಾಗಿ ಹತ್ರ ಕೂಡ ಹೋಗೋದಿಲ್ಲ, ಸ್ನಾನ ಅಲ್ಲ ಹತ್ರ ಕೂಡ ಹೋಗೋದಿಲ್ಲ. ಇಷ್ಟು ತಪ್ಪು ಮಾಡ್ತಾರೆ. ಇಷ್ಟ ಪ್ರಸಾದ ಒಂದು ಗಂಟೆ ಬೇರೆ ಕೂತಿದ್ದಾರಂತೆ, ಗಂಟಾಕರಣ ಕಣ ಇಬ್ರು ಬರ್ತಾರೆ, ಕೃಷ್ಣ ತಪ್ಪದೇ ಕೂತಿದ್ದಾರೆ. ಭಗವಂತ ಹ್ಯಾಕ್ ಕೂಡಿಸ್ಕೊಂಡಿದ್ದಾರೆ ಅವ್ರು. ಕೃಷ್ಣ ತಪ್ಪ ಪಿಶಾಚಿ, ನಾ ಯಾರೋ ಓಡ್ಬಿಡ್ತೇವೆ ಗಂಟೆ ಹೋಗ್ತು ಅಂತ ಪಿಶಾಚಿ ತಪ್ಪದೇ ಕೂತ್ಕೊಂಡಿದ್ದಾನಂತ ಕೃಷ್ಣ. ಆ ಪಿಶಾಚಿ ಕೃಷ್ಣದ ಕೇಳುತ್ತೆ, ಯಾರು ನೀನು ಅಂತ? ಯಾರು ನೀನು? ನಾನು ಕೃಷ್ಣ ಅಂತ ಕರೀತಾರೆ ಅಂತ ಕೃಷ್ಣ ಅಂತ ಹೇಳ್ತಾರೆ. ನೀನ್ಯಾರು? ನಾನು ಕರ್ಣ, ನಾನು ಘಂಟಾಕರಣ. ಇಬ್ರು ಹೇಳಿದ್ದಾರೆ ಎಲ್ಲ ಹೇಳ್ತಾರೆ, ಯೋ ಆರೋಗ್ಯ ತಮ್ಮ ಕಥೆಯಲ್ಲಿ ಹೇಳ್ಕೊಂಡ್ಬಿಡ್ತಾರೆ. ಏನ್ ಮಾಡ್ತೀರಿ ಅಂತ ಕೇಳ್ತಾನೆ. ಅವ್ರು ದಾರಿಕೆ ರಾತ್ರಿ ಕೃಷ್ಣ ದಾರಿಕೆ ಹೊಟ್ಟಿದ್ದೇ ನಾವೀಗ ದಾರಿಕೆ ಹೊಟ್ಟಿದ್ದೀರಾ? ಮತ್ತೆ ಇಲ್ಲಿ ರಾತ್ರಿ ಇದ್ದು ಬೆಳಗ್ಗೆ ಹೊಟ್ಟುಬಿಡ್ತೀರ ಕಡೆಗೆ? ಅದಕ್ಕೆ ಕೂತಿದ್ದೆ ಅಂತ ಹೇಳಿದ ಕೃಷ್ಣ ಹೇಳ್ತಾನೆ. ಹೌದಾ, ಹಾಗಿದ್ದರೆ ಸರಿ, ಈಗೇನ್ ಮಾಡ್ತೀರಿ ಅಂತ ಕೇಳ್ತಾನೆ. ಈಗೇನ್ ಮಾಡ್ತೀರಿ? ಆಗ ಈ ಧ್ಯಾನ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಯಾರು ಕೃಷ್ಣ ಧ್ಯಾನ ಮಾಡ್ತೇವೆ. ಈ ತಂದ್ರಾಳದ ಕೃಷ್ಣ, ನೀವು ಕೃಷ್ಣ ಧ್ಯಾನ ಮಾಡುವಂತೆ ಅವ್ರಿಗೆ ಹೇಳಿದರು. ಕೃಷ್ಣ ಹೇಳಿದರು, ನೀವು ಕೃಷ್ಣ ಧ್ಯಾನ ಮಾಡು. ಕೃಷ್ಣ ಮೋಕ್ಷ ಕೊಡ್ತಾರೆ ಗೊತ್ತಾ ಅಂತ ಅವ್ರು ಕೃಷ್ಣನ ಉಪದೇಶ. ಕೃಷ್ಣ ಮೋಕ್ಷ ಕೊಡ್ತಾರೆ ಗೊತ್ತಾ? ಕೃಷ್ಣ ಹೌದಾ ಅಂತ ಹೇಳಿದರು. ಹೌದಾ, ಸರಿ ಧ್ಯಾನ ಮಾಡಿದ್ವಿ ಅಂತ ಹೇಳ್ತಾನೆ. ಕೃಷ್ಣ ಅಂದ್ರೆ ಕೃಷ್ಣ ಕಷ್ಟಕ್ಕೂ ತಾನು ಯಾರು ಅಂತ ಹೇಳೋದಿಲ್ಲ. ಇದಕ್ಕೆ ಯಾರೋ ಇಷ್ಟಾಚಾರ ಭಾವನೆ ಇರ್ತಾನೆ ಕೃಷ್ಣ ಅಂತ ಹೇಳಿಬಿಡ್ತಾರಷ್ಟೇ. ನಾನು ಒದ್ದೇವರಾದ ಕೃಷ್ಣ ಅಂತಾನು ಹೇಳೋದಿಲ್ಲ, ಮೋಕ್ಷ ಕೂಡ ಕೃಷ್ಣ ಅಂತ ಹೇಳೋದಿಲ್ಲ. ಯಾರ ಕೃಷ್ಣ ಅಂತ ತಿಳ್ಕೊಂಡಿರ್ತಾನೆ ಪಾಪ. ಆ ಸ್ನಾನ ಮಾಡಿ ಕೂತಿದ್ದನ್ನು ನೋಡ್ಬಿಟ್ಟು ನಮ್ಮಂತೆ ತಿಳ್ಕೊಂಡ್ಬಿಡುತ್ತೆ, ಅದಕ್ಕೆ ಕೃಷ್ಣ ಹೇಳ್ತಾನೆ. ಗುರುದೇವ್ ನನ್ನಂತೆ ತಿಳ್ಕೊಂಡ್ಬಿಡ್ತಾರೆ ಜನ ಅಂತ ಅದಕ್ಕೆ ಹೇಳುತ್ತಾನೆ. ಬೇರೆ ನೋಡಿ ಅಭ್ಯಾಸ ಆಗಿ 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 ಎಲ್ಲ ಹೋಗ್ತಾರೆ ನೋಡ್ಬಿಟ್ಟಾಗ ಪ್ರಾಮಾಣಿಕರು ಸಿಕ್ಕರು ಇವನು ಹೋಗ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಇವತ್ತು ಆ ಸ್ಥಿತಿಯಲ್ಲಿದ್ದಾರೆ ಮನುಷ್ಯ, ಅದಕ್ಕೆ ಇವನು ಯಾರು ತಿಳ್ಕೊಂಡಿರ್ತಾನೆ. ಧ್ಯಾನ ಮಾಡ್ತಾರೆ ಕೃತಕ, ಅದಕ್ಕೆ ಕೃಷ್ಣ ನೀನು ಧ್ಯಾನ ಮಾಡು. ಅದಕ್ಕೆ ತಾಯ್ತು ಕಣ್ಮಿಟ್ಕೊಂಡು ನೋಡಿ ನಾನು ಧ್ಯಾನ ಮಾಡ್ತೇನೆ ನೋಡಿ ಈಗ ಅದು ಕೃಷ್ಣನ ಸ್ತೋತ್ರ ಮಾಡ್ತಾರೆ ಘಂಟಾಚರಣ ಅಂತ ಕೃಷ್ಣ ಸ್ತುತಿ ಅಂತಾನೆ ಪ್ರಸಿದ್ಧ ಪ್ರಯೋಗಿಸಿದ್ದಾರೆ ಕೃಷ್ಣ ಸ್ತೋತ್ರ ಮಾಡ್ತಾರೆ ಧ್ಯಾನ ಮಾಡ್ತಾನಂತೆ ಏನು ಆಶ್ಚರ್ಯ ಗೊತ್ತಾ ಪಕ್ಕಲು ಕೂತ ಕೃಷ್ಣ ಜಾರದಲ್ಲಿ ಕಣ್ಣನ್ನು ಆವಾಗ ನೋಡ್ತಾರೆ ಸಂಕಟಕರ ಗದಾ ಪದ್ಮಹರ ಆ ಕಂಠದಲ್ಲಿ ನೋಡ್ತಾನೆ ಅವರ ಕಂಡ ನೀವೇ ಅಲ್ಲ ಕೃಷ್ಣ ನೀನೇನ ಕೃಷ್ಣ ಆಗ ಕೃಷ್ಣ ಮೆತ್ತನಂತ ಅದೇ ಪರಮಾತ್ಮ ಅದಿಯಜ್ಞ ರೂಪ ಆಗಿದ್ದರು ಒಡೆಯಿನ ರೂಪ ಅರ್ಥ ಆಯ್ತು ನೇರೆಷ್ಟು ಜಂಟರಾದ ಒಂದು ಅರ್ಥ ಆಯ್ತಂತೆ ಏನು ಕೃಷ್ಣ ಕೃಷ್ಣ ಅಂತ ಹೇಳಿದ್ದು ಕುಣಗಾಡಿ ಬಿಡ್ತಾನಪ್ಪ ಎಂಥ ಮಗಂತ ಅರ್ಥ ಬಾಳಿಗೆ ದಸ್ತ ಕೊಟ್ಬಿಟ್ಟಿದ್ದಾನೆ ಅನುಗ್ರಹ ಮಾಡ್ತಾನೆ ಆ ಕೃಷ್ಣ ಕೇಳ್ತಾನೆ ಏನ್ ಬೇಕು ನಿನಗೆ ಅಂತ ಕೇಳಿ ಕೃಷ್ಣ ನನಗೆ ಮೋಸಬೇಕು ಆಯ್ತು ಮೋಸ ಕೊಟ್ಟಿದ್ದ ಕೃಷ್ಣ ತಕ್ಷಣವೇ ಇನ್ನೊಬ್ಬರತ್ರ ಕಡಿಸೋದಿಲ್ಲ ಮತ್ತೆ ವಿಸ್ತಾರ ಮಾಡಲು ಬೇಕಾಗಿಲ್ಲ ಅದು ಬರೀ ನಿಜ ನಾನು ಕೊಡೋದಿಲ್ಲ ಬರೀ ಜೀವನ ನಿಂತಿರ್ ಸರ್ಕಾರ ಹೇಳ್ತಾನೆ ಇದು ಕೊಡೋದಿಲ್ಲ ಇನ್ನೊಂದು ಅಲ್ಲೂ ಕೊಡೋದಿಲ್ಲ ಬಿಟ್ಟು ಬಂದು ಅದು ಕೈ ಬಿಡ್ತಾನೆ ಕೃಷ್ಣ ಆಗಲ್ಲ ಕಷ್ಟ ಕೊಡ್ತಾನೆ ಆ ಕ್ಷಣಕ್ಕೆ ಮುಟ್ತಾನೆ ಕೃಷ್ಣ ದೊಡ್ಡ ಅವರ ಗಂಧರ್ವನಂತ ರೂಪ ಶಾಪದಿಂದ ಬಂದಿರ್ತಾನೆ ಪಾಪ ದಿವ್ಯವಾದ ರೂಪ ಬದರಿ ಹೋಗಿ ನಾರಾಜರು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಸತ್ತಿಕ್ಕ ಗುಡಿ ಇದೆ ಘಂಟಾಕರಣ ಗುಡಿ ಅಂತ ಹೆಸರು ಘಂಟಾಕರಣ ಗುಡಿ ಅಂತಾನೆ ಹೆಸರು ಕೃಷ್ಣ ಘಂಟಾಕರಣ ಮೋಕ್ಷ ಕೊಟ್ಟಂತ ಜಾಗ ನಿಮ್ಮ ಕತೆ ಕೇಳಿದಾಗ ಪಿಶಾಚಿಗೆ ಕೃಷ್ಣ ಮೋಕ್ಷ ಕೊಟ್ಟನಲ್ಲ ನನ್ನ ಮೋಕ್ಷ ಪಡೆಯುತ್ತಾ ಹೋದ್ರೆ ಪಿಶಾಚಿಗಿಂತ ಕಡೆಯಾದಾಗಲೇ ಪಿಶಾಚಿಗಿಂತ ಕಡೆಯಾದಾಗಲೇ ಮನುಷ್ಯ ಜನ್ಮ ಅಂದ್ರೆ ಸಾಮಾನ್ಯ ಅಲ್ಲ ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾನವ ಬೇಡಿ ಹುಚ್ಚತ್ತ ಗಡೀರ ಈಗ ಮೋಕ್ಷ ಕೊಡದೆ ಇರುತ್ತೆ ತಾಮ ನನ್ನ ಹತ್ರ ಬಂದ್ರೆ ಎಂದೂ ಕೂಡ ನಾಶ ಇಲ್ಲ ಅತ್ಯಂತ ಖಚಿತವಾದ ವ್ಯವಸ್ಥೆಯನ್ನ ಭಗವಂತ ಮಾಡ್ತಾನೆ ಬ್ರಹ್ಮಾದಿ ಲೋಕದ ಮಕ್ಷರ ಇಷ್ಟೆಲ್ಲ ಭಗವಂತ ಹೇಳಿ ಸೃಷ್ಟಿಕರಣ ಹಿಡಿದ ಸಹಸ್ರ ಯುಗ ಪರ್ಯಂತಂ ಅಹರ್ಯ ಬ್ರಹ್ಮನೋ ವಿದುಹು ಸಾತ್ರಿಂದಿರ ಸಹಸ್ರಾಂತಾಂ ಭಗವಂತನ ಬಗ್ಗೆ ಹೇಳಿ ಕೆಲವು ಗಂಧವನ್ನು ಬಂದಂತ ಜನ ಹೇಳ್ತಾರೆ ಐವತ್ತರಿಂದ ವ್ಯಕ್ತಿಗಳು ಎಲ್ಲ ಪದಾರ್ಥ ಹುಟ್ಟು ಬರ್ತಾ ಇದೆ ಮತ್ತೆ ರಾತ್ರಿಯಾಗಲೇ ವಿಲೀಯಂತೆ ಪರಮಾತ್ಮನ ತನ್ನ ಬಿಟ್ಟ ವಿದ್ಯುತ್ ಪ್ರಾರಂಭ ಮಾಡಿದಾಗ ಎಲ್ಲ ಹುಟ್ಟಿ ಬರುತ್ತೆ ಲಯ ಮಾಡಬೇಕಾದ್ರೆ ಎಲ್ಲ ವಾಪಸ್ ಹೋಗುತ್ತೆ ಭೂತಗ್ರಾಮ ಆತಯವಾಯಂ ಭೂತ್ವ ಭೂತ್ವ ಪ್ರಲೀಯಲ್ಲಿ ಈ ರೀತಿಯಾದ ಭೂತಗ್ರಾಮ ಭೂತಗಳ ಗುಂಪು ಪ್ರಾಣಿಗಳ ಗುಂಪು ಎಲ್ಲ ಆಚಾರ ಬರಬೇಕಾದ್ರೆ ಭೂತಗ್ರಾಮ ಅಂದ್ರೆ ಜನ ಸಮುದಾಯ ಅಂತ ಅರ್ಥ ಬರುತ್ತೆ ಆಚಾರ ಹೇಳ್ತಾರೆ ಬ್ರಹ್ಮಾದಿ ಚೇತನಗಳನ್ನ ಹಿಡಿದು ಜನಗಳವರೆಗೆ ಎಲ್ಲ ಇನ್ಕ್ಯುಬೇಟ್ ಅದು ಜನ ಚೇತನ ಎಲ್ಲ ಸೇರಿಬಿಟ್ಟಿದೆ ಬರೋದು ಹೋಗೋದು ನಡೀತಾನೆ ಇದೆಯೋದು ಸರ್ ಒಬ್ರು ಬರೀತಾರೆ ಆಚಾರ್ಯರು ಹಿಂದಿನ ಕರ್ತದಲ್ಲಿ ಯಾರು ಸತ್ತಿರ್ತಾರೋ ಅವರೇ ಮತ್ತೆ ಹುಟ್ಟಿ ಬರ್ತಾರೆ ಅಂತ ಬರೀತಾರೆ ಹಾಗಿದ್ರೆ ನೋಡಿ ಏನು ಮಾಡಿದ್ದಲ್ಲ ಬೇಕಾಗಿದೆ ಬೇರೆ ಸೂರ್ಯ ಎಲ್ಲ ಮತ್ತೆ ಸಂಕಟಾಗೋದಾದ್ರೆ ಎಲ್ಲ ಬೇರಾದವರು ಅಂತ ಅರ್ಥ ಹೊರತು ಕಾಸಿನ ಹೆಸರೇ ಬರೋದಿಲ್ಲ ಅವರೇ ಬರ್ತಾರೆ ಅಂತ ಬಂದುಬಿಡ್ತಾರೆ ಅಂತ ಹೇಳ್ತಾರೆ ಅವರೇ ಬರೋದಿಲ್ಲ ಜಡ ಪದಾರ್ಥವಾದ ರೂಪಾಂತರ ನಾವು ಬರುತ್ತೆ ತೀರ್ಥಗಳು ಮಾತ್ರ ಹೊಸ ಹೊಸ ದಾಟಿ ಬರ್ತಾನೆ ಇರುತ್ತೆ ಈ ರೀತಿಯಾಗಿ ನನಗೇನಾಗುತ್ತೆ ಗೊತ್ತ ಅರ್ಜುನ ಇಂಥ ಒಂದು ಸನ್ನಿವೇಶದೊಳಗೆ ಒಬ್ಬ ವ್ಯಕ್ತಿ ಇದ್ದಾರೆ ಪರಹ ತಸ್ಮಾತ್ತು ಭಾವ ಅನ್ಯ ಅವ್ಯಕ್ತ ವ್ಯಕ್ತಾತ್ ಪರಹ ಇದೆಲ್ಲದರ ಮೇಲೆ ಇದ್ದಾರೆ ಅಂತ ಅವ್ಯಕ್ತ ರೂಪ ಪರಮಾತ್ಮ ಅಂತ ಅವ್ಯಕ್ತ ಅಂದ್ರೆ ಮಹಾಲಕ್ಷ್ಮಿ ಅಂತ ಒಂದರ್ಥ ಮಹಾಲಕ್ಷ್ಮಿಪತಿಯಾದ ನಾರಾಯಣ ಅವ್ಯಕ್ತ ಅಂತ ವ್ಯಕ್ತ ಸರ್ವೇಷು ಭೂತೇಶು ವಿನಶ್ಯತ್ ಮಾ ವಿನಶ್ಯತಿ ಎಲ್ಲಾ ಪ್ರಾಣಿಗಳು ನಾಶವಾದರೂ ಕೂಡ ಭಗವಂತನಿಗೆ ಮಾತ್ರ ನಾಶ ಇಲ್ಲವೇ ಇಲ್ಲ ಭಗವಂತನಿಗೆ ನಾಶದ ಹೆಸರು ಯಾವ ಕಾಲಕ್ಕೂ ಇಲ್ಲ ಅಷ್ಟು ಎತ್ತರದ ವ್ಯಕ್ತಿ ನಾರಾಯಣ ಇಷ್ಟು ಹೇಳಿ ಇಂಥ ಪರಮಾತ್ಮನನ್ನ ಅವ್ಯಕ್ತವನ್ನ ಅಕ್ಷರ ವಿದ್ಯಾಹು ಅವ್ಯಕ್ತವನ್ನ ಅಕ್ಷರ ಅಂತ ಕರೀತಾರೆ ಅಷ್ಟೇ ಅಲ್ಲ ಯಥಾಮಾಹು ಪರಮಾಂಗತಿ ಆ ಪರಮಾತ್ಮನನ್ನ ಬಂದರೆ ದೇವರ ಅತ್ಯಂತ ಶ್ರೇಷ್ಠವಾದ ಗತಿ ಯಂತ್ರಾತ್ಯನ ನಿವರ್ತಂತೆ ತದ್ಧಾಮ ಪರಮಮ್ಮನ ಯಾವ ಪರಮಾತ್ಮನ ಹತ್ರ ಹೋದರೆ ಮತ್ತೆ ಬರೋದಿಲ್ಲವಲ್ಲ ನೋಡಿ ಯಾರ ಹತ್ರ ಹೋದ್ರೆ ಬರೋದಿಲ್ಲವಲ್ಲ ಅದೇ ನನ್ನ ಜಾಗ ಅಂತ ಹೇಳ್ತಾರೆ ತಾನೇ ಅವನು ಕೇಳಿದಾಗಲ್ಲ ಈಗ ತಾನೇ ಅವನು ತದ್ಧಾಮ ಪರಮಮ್ಮನ ಅದಕ್ಕಿಂತ ದೊಡ್ಡ ಜಾಗ ಅಂತ ಇಲ್ಲ ಅದೇ ವಿಷ್ಣು ಲೋಕ ಅಂತ ಅದಕ್ಕೆ ಹೆಸರು ವೈಕುಂಠ ಅಂತ ಹೆಸರು ಗುರುಸಸ್ತ ಪರ ಪಾರ್ಥ ಗತ್ಯಾಲಭ್ಯಸ್ತು ಅನನ್ಯಯ ಇಂಥ ಪರಮಾತ್ಮನನ್ನು ಕರಿಬೇಕಾದ್ರೆ ನಮಗಿರಬೇಕಾದ ಸಾಧನ ಸಾಮಗ್ರಿ ಅಂದ್ರೆ ದೊಡ್ಡದು ಭಕ್ತಿ ಭಕ್ತಿ ಒಂದಿಲ್ಲದೆ ಸಾವಿರ ಇಟ್ಕೊಂಡಿರಿ ಎಲ್ಲ ಬೇಕಾದ್ರು ಭಕ್ತಿ ಒಂದಿದ್ರೆ ಸಾಕೆ ಸಾಕೆ ಏನು ಬೇಕಿಲ್ಲ ಭಕ್ತಿಯ ಸೆಲೆಸ್ಪೆಕ್ಟೆಂಟ್ ಆಗಿರೋ ಒಂದೇ ಒಂದು ಸಾಧನೆ ಅಂದ್ರೆ ಭಕ್ತಿ ಮಾತ್ರ ಗುರುವಾರ ಕೃಷ್ಣನ ಊಟದ ಕರೆದ ಎಷ್ಟಿಟ್ಕೊಂಡಿದ್ದ ಗೊತ್ತಾಗ ಅಷ್ಟು ವೆರೈಟಿ ಹೇಳಿ ಜಗತ್ತಲ್ಲಿ ಯಾರು ಮಾಡ್ಕೊಳ್ಳಕ್ಕೆ ಅಷ್ಟು ಮಾಡ್ತಿರ್ತ ಕೃಷ್ಣ ನನಗೆ ಬೇಡ ಅಂತ ಹೇಳ್ಬಿಡ್ತಾರೆ ನಮ್ಮ ಉದಯ ಯಾಕೆ ಆಶ್ಚರ್ಯ ಆಶ್ಚರ್ಯ ಯಾಕೆ ಬೇಡ ಕೃಷ್ಣ ಏನಿಲ್ಲ ಇದರೊಳಗೆ ಎಲ್ಲ ಇದೆಯಾ, ಹೊರಗೆ ಎಲ್ಲ ಇದೆಯಾ, ನಿನ್ನ ಒಳಗೆ ಗೊತ್ತಿನೇ ಇಲ್ಲವಲ್ಲ ನಾನು ತಗೊಂಡು ಏನ್ ಮಾಡ್ಬಿಡ್ತೇನೆ, ನನಗೆ ಬೇಡ ಬರದೇ ಬಿಡುತ್ತೆ. ನಮಗೆ ಇದು ಅರ್ಥ ಆಗುತ್ತೆ. ದೇವರಿಗೆ ನಾವು ನೈವೇದ್ಯ ಮಾಡೋದಕ್ಕೆ ಅಲ್ಲ, ನೈವೇದ್ಯದ ಹಿನ್ನೆಲೆ ಮನೋಭಾವ ಇರುತ್ತಲ್ಲ, ಆ ಭಕ್ತಿ ಇರುತ್ತಲ್ಲ, ಅದು ಕಾರ್ಯ ಮುಖ್ಯ. ಆ ಹಿನ್ನೆಲೆಯಲ್ಲಿ ಸತ್ಯಾಸ್ತು ಅನನ್ಯ ಲಭ್ಯ, ಪುರುಷಸ್ತು ಅನನ್ಯ ಲಭ್ಯ, ಪುರುಷಸ್ಥ ಪರ ಪಾರ್ಥ ಭಕ್ತ್ಯಾಲಭ್ಯಸ್ತು ಅನನ್ಯ. ಇದು ಮುಖ್ಯವಾದ ಯಶಾಂತಸ್ಥಾನ ಭೂತಾನಿ ಏನ ಸರ್ವಮಿದಂತದ. ಪರಮಾತ್ಮ ಯಾರು? ಎಷ್ಟು ಅಂತಸ್ಥಾನ ಭೂತಾನಿ ಏನ ಸರ್ವಮಿದಂತದ. ಅವನೊಳಗೆ ಎಲ್ಲಾ ಪ್ರಾಣಿಗಳು ಉಂಟು, ಅವನಿಂದ ಎಲ್ಲವೂ ವ್ಯಕ್ತವಾಗಿದೆ, ಅವನೊಳಗೆ ಎಲ್ಲವೂ ಇದೆ, ಅದೆಲ್ಲವನ್ನೂ ವ್ಯಾಪಿಸಿದ್ದ. ಸರ್ವತ್ರ ವ್ಯಾಪ್ತನಾದವನು ಪರಮಾತ್ಮ. ಇಂಥ ಭಗವಂತನನ್ನ, ಎಲ್ಲಾ ಕಡೆ ಇರೋ ಭಗವಂತನನ್ನ ಎಲ್ಲೂ ಇಲ್ಲ ಅಂದ್ರೆ ಎಷ್ಟು ಪಾಪ ಮಾಡಬಾರದು. ಸತ್ಯ ಎಲ್ಲಾ ಕಡೆ ಪರಮಾತ್ಮ ಇದ್ದಾನೆ. ಪ್ರಹ್ಲಾದ ಅದೇ ಉತ್ತರ ಕೊಟ್ಟ, ಎಲ್ಲಿದ್ದಾನೆ ಪ್ರಹ್ಲಾದ ಹಿರಣ್ಯಕಶಿಪು ಕೇಳಿದ್ರೆ, ಸರ್ವತ್ರ ಇದ್ದಾನಪ್ಪ. ಎಲ್ಲಾ ಜ್ಞಾನಿಗಳ ಮಾತದೆ, ಸರ್ವತ್ರ ಇದ್ದಾನೆ, ಸರ್ವ ಸಮರ್ಥನಾಗಿದ್ದಾನೆ. ಇಷ್ಟೆಲ್ಲ ಹೇಳಿ ಭಗವಂತ ಮುಂದೆ ಹೇಳುತ್ತಾನೆ. ಯತ್ರ ಕಾಲೇತು ಅನಾವೃತ್ತಿ ಆವೃತ್ತಿಂಚೈವ ಯೋಗಿನ ಪ್ರಯಾತ ಯಾಂತಿ ತತ್ ತಂ ಕಾಲಂ ದಕ್ಷಾಮಿ ಭರತ ಋಷಭ. ಮುಂದಿನಷ್ಟು, ಈಗ ಯಾವ ಸಮಯದಲ್ಲಿ ಪ್ರಾಣ ಬಿಟ್ಟರೆ ಎಲ್ಲಿ ಹೋಗ್ತಾನೆ ಅಂತ ಭಗವಂತ ಹೇಳಿದ. ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿದ ಪ್ರಾಣ ಬಿಡಬೇಕಾದ, ಆ ಕಾಲ ಏನಾಗಿರಬೇಕು ಅಂತ ಹೇಳಿದ. ಕಾಲಗಳು ಯಾವ್ಯಾವುದೀಗ? ಹಗಲು, ರಾತ್ರಿ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಆಮೇಲೆ ಮುಖ್ಯವಾಗಿ ಉತ್ತರಾಯಣ, ದಕ್ಷಿಣಾಯನ, ಇದೆಲ್ಲ ಪಾದಗಳು. ಇದರಲ್ಲಿ ಯಾವಾಗ ಸತ್ರ ದೇವರು ಏನ್ ಗತಿ ಆಗುತ್ತೆ ಅಂತ ಹೇಳಿದ. ಇದು ತುಂಬಾ ಜನಕ್ಕೆ ಆಶ್ಚರ್ಯ. ಯಾಕೆ ಉತ್ತರಾಯಣ ದಕ್ಷಿಣ ಬಂದಾಗ ಬೆಳಗು ಗೊತ್ತು, ಹಗಲು ರಾತ್ರಿ ಗೊತ್ತು, ಶುಕ್ಲ ಪಕ್ಷ ಕೃಷ್ಣ ಪಕ್ಷದ ಗೊತ್ತು, ಮುಂದೆ ಶೋಕ ಓಡಿದ್ರು. ಏನ್ ಆಶ್ಚರ್ಯ ಅರ್ಜುನ, ನೋಡು ಏನಾಗುತ್ತೆ ಗೊತ್ತಾ? ಮೊದಲನೇದಾಗಿ ಅಗ್ನಿ, ಮುಂದೆ ಜ್ಯೋತಿಹಿ, ಮುಂದೆ ಬರ್ತಕ್ಕಂಥದ್ದು ಷಣ್ಮಾಸ ಶುಕ್ರ, ಷಣ್ಮಾಸ ಉತ್ತರಾಯಣ. ಈ ರೀತಿಯಲ್ಲಿ ಹೋದರು. ಮೊದಲನೇದಾಗಿ ಅಗ್ನಿ, ಆಮೇಲೆ ಜ್ಯೋತಿ, ಆಮೇಲೆ ಹಗಲು, ಆಮೇಲೆ ಶುಕ್ಲ ಪಕ್ಷ, ಆಮೇಲೆ ಉತ್ತರಾಯಣ. ಇದರಲ್ಲಿ ಹೋಗ್ಬಿಟ್ರೆ ತಸ್ಮಿನ್ ಪ್ರಯಾಸ, ಎಲ್ಲಿಗೆ ಹೋಗ್ತಾರೆ? ಬ್ರಹ್ಮ ಬ್ರಹ್ಮವಿಧೋ ಜನ, ಅವರು ಪರಮಾತ್ಮನ ತಲುಪ್ತಾರೆ, ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಹಗಲಾಗಿರಬೇಕು, ಅದು ಶುಕ್ಲ ಪಕ್ಷ ಆಗಿರಬೇಕು, ಉತ್ತರಾಯಣ ಆಗಿರಬೇಕು, ಆ ಮೂಲಕ ಹೋದ್ರೆ ಅವರು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಇದು ಮೊದಲನೇ ಸ್ಟೆಪ್. ಆಮೇಲೆ ಧೂಮಃ ರಾತ್ರಿ, ಆಮೇಲೆ ಷಣ್ಮ ಶ್ರೀಕೃಷ್ಣ ಕೃಷ್ಣ ಪಕ್ಷ, ಷಣ್ಮಾಸಾಹ ದಕ್ಷಿಣಾಯನಂ. ಮೊದಲೇ ರಾತ್ರಿ, ಕೃಷ್ಣ ಪಕ್ಷ ಬೇರೆ, ದಕ್ಷಿಣಾಯನ ಬೇರೆ. ಆ ಜಾಗದಲ್ಲಿ ಹೋದರೆ ತತ್ರ ಚಾಂದ್ರಪಥಂ ಜ್ಯೋತಿ, ಯೋಗಿ ಪ್ರಾಪ್ತಿ ಬರ್ತದೆ. ಅದು ಚಂದ್ರಲೋಕಕ್ಕೆ ಹೋಗಿ ವಾಪಸ್ ಬಂದ್ಬಿಡ್ತಾರೆ. ಅಲ್ಲಿ ಹೋದರೆ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಶುಕ್ಲ ಪಕ್ಷ ಹಗಲು ಮತ್ತು ಉತ್ತರಾಯಣದಲ್ಲಿ ಹೋದರೆ ಅವನು ವೈಕುಂಠಕ್ಕೆ ಹೋಗ್ತಾರೆ. ದಕ್ಷಿಣಾಯನ ಕೃಷ್ಣ ಪಕ್ಷ ರಾತ್ರಿಯಲ್ಲಿ ಹೋದರೆ ಚಂದ್ರಲೋಕಕ್ಕೆ ಹೋಗ್ತಾರೆ. ಇದು ಸಾಮಾನ್ಯವಾದ ಅರ್ಥ ಇದೆ. ಈ ಮಾತು ಕೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅದು ನರಕಕ್ಕೆ ಹೋಗೋದಿಲ್ಲ ಅಂತ ಆಯ್ತಲ್ಲ, ಎಲ್ಲಿಯಾದ್ರೂ ನರಕಕ್ಕೆ ಹೋಗೋ ಪ್ರಸಂಗ ಅಲ್ಲೇ ಇದ್ರೆ, ಇಲ್ಲ ಚಂದ್ರಲೋಕಕ್ಕೆ ಹೋಗ್ತಾನೆ, ಇಲ್ಲ ಅಲ್ಲಿ ಹೋಗ್ತಾನಷ್ಟೇ. ಯು ಆರ್ ವೈಟ್ ಸೇಫ್ ಹೋಗ್ತಾರೆ. ಯಾವಾಗ ಸತ್ರ ಇರುತ್ತೆ ಬಿಡಿ, ಇಲ್ಲಿ ಬಂದು ಮತ್ತೆ ಮತ್ತೆ ನಿವರ್ತದೆ, ವಾಪಸ್ ಬರ್ತಾರೆ. ತೊಂದರೆ ಆಯ್ತು, ಅದನ್ನು ಹೋದ್ರೆ ಆಯ್ತಲ್ಲ. ಮತ್ತು ನರಕ ಇಲ್ಲ ಅಂತ ಭಗವದ್ಗೀತೆ ಹೇಳಿದಾಗ ಆಯ್ತಲ್ಲ ಅಂತ ಅನೇಕರ ವಾದ ಇಲ್ಲ, ನರಕ ಇಲ್ಲವಲ್ಲ ಅಂತ ಅನೇಕರ ಭಾವನೆ. ಹೆಚ್ಚದು ತುಂಬಾ ಜನ ಬರೆದ ಅರ್ಥನೇ ಬೇರೆ, ಆಚಾರ ಬರೆದ ಅರ್ಥನೇ ಬೇರೆ. ಶುಕ್ಲಕೃಷ್ಣೇ ಗತಿ ಏಕೆ ಜಗತ ಶಾಶ್ವತೆ ಮತೆ ಏಕಯಾತಿ ಅನಾವೃತ್ತಿ ಅನ್ಯಯ ಅವರ್ತತೆ ಪುನಃ. ಶುಕ್ಲಗತಿ ಕೃಷ್ಣಗತಿ ಅಂತ ಹೇಳಿದ್ರೆ, ಶುಕ್ಲಕೃಷ್ಣಗತಿ ಚೇತೆ, ಶುಕ್ಲಗತಿ ಕೃಷ್ಣಗತಿ. ಶುಕ್ಲಗತಿ ಅಂದ್ರೆ ಶುಕ್ಲ ಪಕ್ಷದಲ್ಲಿ ಹೋಗತಕ್ಕಂತಹ ಪರಿಶುದ್ಧವಾದ ಹಾದಿ. ಕೃಷ್ಣಗತಿ ಅಂತ ಹೇಳಿದ್ರೆ ಸ್ವಲ್ಪ ಅಂಧಕಾರದಿಂದ ಕೂಡಿರತಕ್ಕಂತಹ ಹಾದಿ. ಇವೆಲ್ಲ ಕೂಡ ಈ ಜಗತ ಶಾಶ್ವತೆ ಮತ್ತೆ ಇರ್ತಕ್ಕಂಥದ್ದೇನೆ. ಈ ರೀತಿ ಸತ್ರ ಹೀಗೆ, ಈ ರೀತಿ ಸತ್ರ ಹೀಗೆ ಎನ್ನುವ ಭಾವನೆ ಬರುತ್ತೆ. ಇದನ್ನೆಲ್ಲ ಯೋಚನೆ ಮಾಡಬೇಕು. ಈ ಆಚಾರ ಅರ್ಥ ಬರೀತಾರೆ, ಪ್ರಾಯ ಉಡುಗ ಭಾಷೆಗಳನ್ನೆಲ್ಲ ಓದ್ಬಿಟ್ಟು ಹಿಡ್ಕೊಂಡ್ರೆ ಗಾಬರಿ ಆಗಿಬಿಡ್ತಾರೆ ಎಲ್ಲ ಕೂಡ. ಯಾರು ಹುಟ್ಟುಪಟ್ಟರು ಸತ್ತ, ಇಳು ಹುಟ್ಟು ಕಳ್ಳ ಒಬ್ಬ ಐಕ್ಲಾ ವೀರಪ್ಪನ ಸತ್ತ ಅಂತ ಹುಟ್ಟುಪಟ್ಟಿದ್ದಾರೆ. ಹೋಗಿದ್ದು ಹೋದ ಬಿಡ್ರಿ, ನೋಡಿ ಭಗವದ್ಗೀತೆ ಹೇಳ್ತಾ ಇದೆ, ಅದ್ರಲ್ಲಿ ಸತ್ತ ಇದು ಸತ್ತ ಅಲ್ಲೇ ಅಲ್ಲ. ಇನ್ನೊಬ್ಬ ಮಹಾ ಪುಣ್ಯವಂತ ಪಾಪ, ಅವರಿಗೆ ಅಷ್ಟಪತಿ ರಾಘವೇಂದ್ರ ಸ್ವಾಮಿಗಳು ಹೊರಟದ್ದೆ ದಕ್ಷಿಣ ಎಂದರು. ಬರೋ ದಕ್ಷಿಣಾಯನ ಇರೋದಿಲ್ಲ, ರಾಘವೇಂದ್ರ ಆರಾಧನೆ ಯಾವ ಕಾರಣದಲ್ಲಿ ಬಂದು ದಕ್ಷಿಣಾಯನದಲ್ಲೇ ಬರೋದು. ಕೃಷ್ಣಪಕ್ಷ ಬೇರೆ ಜೊತೆಗೆ ಗಾಢವಾದ ಕೃಷ್ಣಪಕ್ಷದಲ್ಲೇ ಬರೋದು. ಹಗಲೋದ್ರೆ ಹಗಲು ಅಷ್ಟೇ ಹೊರತು ಬೇರೆನೆ. ಒಂದು ನೋಡುವವರಿಗೆ ಏನನ್ಸುತ್ತೆ, ಎಷ್ಟೋ ಚಿತ್ರ ಉತ್ತರಾಯಣದಲ್ಲಿ ಸಾಯ್ತಾರೆ, ಒಂದು ಎದುರ್ತಾರದ ಎಷ್ಟೋ ಸಲ ನಿಮ್ಮ ಕುಟುಂಬದಲ್ಲೇ ಬರುತ್ತೆ. ಇದೆಲ್ಲ ಯೋಚನೆ ಮಾಡಿದ ಜನಕ್ಕೆ ಫುಲ್ ಆಫ್ ಕನ್ಫ್ಯೂಷನ್ ಇರ್ತದೆ. ಅದು ಏನ್ ಮಾಡ್ಬೇಕಿದ್ರೆ ಅದಕ್ಕೆ ಗೀತೆ ಉಪಯೋಗಿದ್ರೆ ಏನೇನು ಹೇಳ್ಬಿಡುತ್ತೆ, ಅದು ಒಂದು ಫುಲ್ ಆಫ್ ಕನ್ಫ್ಯೂಷನ್. ಏನ್ ಹೇಳ್ಕೊಂಡಿದ್ರೆ ಅದರಿಂದ ಸುಖ ಪಟ್ಟ ಅಂತ, ಸುಖ ಪಟ್ಟ ಅಂತ, ಒಳ್ಳೆ ಹುರಿಗಂತೆ, ಕೆಟ್ಟವರಾಗಂತೆ, ನರ್ಕನೆ ಇಲ್ಲ ಅಂತ ಏನೇನೋ ತಿಳ್ಕೊಂಡ್ಬಿಡ್ತಾರೆ. ಆಚಾರ್ಯರ ಉತ್ತರ ಯೋಚನೆ ಮಾಡಿಬಿಟ್ರೆ ಅದಕ್ಕೆ ಬಂದಾಗ ಉದ್ರೆ ಯಾಕೆ ಬರೀತಾರೆ ಅಂತ ಹೇಳಿದ್ರಲ್ಲ, ನಮಗೆ ಆಗ ಅರ್ಥ ಆಗ ಏನೈತಿ. ಈ ದಕ್ಷಿಣ ಓಂ ಮತ್ತು ಬ್ರಹ್ಮಪುತ್ರವನ್ನು ಕೋಟ್ ಮಾಡ್ತಾರೆ ಆಚಾರ್ಯರು. ಇಂದಿಯ ಹಗಲು ರಾತ್ರಿ ಶುಕ್ಲಪಕ್ಷ ಕೃಷ್ಣಪಕ್ಷ ಇವ್ಯಾವುದು ಕೂಡ ಹೊರಗೆ ಅನ್ವಯ ಆಗದೇ ಇಲ್ಲ ಅಂತ ಹೇಳ್ತಾರೆ. ಹೊರಗಿನ ಪಕ್ಷಗಳಲ್ಲ, ಹೊರಗಿನ ಹಗಲಲ್ಲ, ಹಗಲಿನ ರಾತ್ರಿ ಅಲ್ಲ, ಇದು ಟೋಟಲಿ ಡಿಫರೆಂಟ್ ಅಂತ ಹೇಳ್ತಾರೆ. ನಮ್ಮ ದೇಹದೊಳಗೆ ಈ ಭಾಗಗಳು ಉಂಟು ಅಂತ ಹೇಳ್ತಾರೆ. ದೇಹದಲ್ಲಿ ಹಗಲು ಉಂಟು, ದೇಹದಲ್ಲಿ ರಾತ್ರಿ ಉಂಟು. ಹಗಲು ಎಲ್ಲಿ ಉಂಟು ನೋಡಿ ಯೋಚನೆ ಮಾಡಿ, ಉತ್ತರ ಗೊತ್ತಾಗತ್ತೆ. ರಾತ್ರಿ ಹೊತ್ತು ಬಟ ಬಟ ಮಧ್ಯ ರಾತ್ರಿ ಉತ್ತರ ಗೊತ್ತಾಗತ್ತೆ. ಅದು ಖುಷಿಯೋ ಖುಷಿ, ಅಪ್ಪ ಸಾಕಾಯ್ತು ಸಾಕಾಯ್ತು ಅಂತ ಹೇಳ್ತಾರೆ. ಕತ್ತಲ್ಲಿ ಸಾಕಾಯ್ತು ಅಂತ ಹೇಳ್ತಾರೆ. ಬಟ ಬಟ ಮಧ್ಯಾಹ್ನ ಕುದ್ದಿರ್ತಾನೆ, ಎಲ್ಲ ಕುದ್ದಿರ್ತಾನೆ, ಏನು ಸೋಚದೇ ಇಲ್ಲ ಅಂತ ಹೇಳಿರ್ತಾರೆ. ಅದು ಒಳಗಿನ ಹಗಲು ಬೇರೆ, ಒಳಗಿನ ರಾತ್ರಿ ಬೇರೆ, ಒಳಗಿನ ಶುಕ್ಲ ಪಕ್ಷ ಬೇರೆ, ಒಳಗಿನ ಕೃಷ್ಣ ಪಕ್ಷ ಬೇರೆ, ಒಳಗಿನ ಉತ್ತರಾಯಣ ಬೇರೆ, ಹೊರಗಿನ ಉತ್ತರಾಯಣ ಬೇರೆ. ಇದನ್ನು ಅರ್ಥ ಮಾಡ್ಕೊಂಡು ಬಿಟ್ರೆ ಇಲ್ಲಿ ಇದು ಬ್ರಹ್ಮಗುಪ್ತ ವೇದವ್ಯಾಸರ ಬರೆದ ಅರ್ಥ. ಅದನ್ನು ಯಾರು ಅಪ್ಲೈ ಮಾಡಲಿಲ್ಲ, ಹೊಸಾಚಾರ ಅಪ್ಲೈ ಮಾಡ್ತಾರೆ. ಇಲ್ಲಿ ಎಲ್ಲ ಬರ್ತಾರೆ, ಅಲ್ಲಿ ಗೀತೆ ಅಪ್ಲೈ ಮಾಡ್ತಾರೆ. ಇಲ್ಲಿ ಒಳಗಿರ್ತಕ್ಕಂಥ ಭಾಗಗಳಿವೆ, ಒಳಗೇನೆ ಎರಡು ಭಾಗಗಳು. ಇಲ್ಲಿಂದ ಬಂತಲ್ಲ ಯೋಗಿ ಸಾಯ್ಬೇಕಾರೆ ಹಾಕಿ ಕೊಡಬೇಕು, ಸರ್ವದ್ವಾರ ಆಡಿ ಸಂಯಮ್ಯ, ಎಲ್ಲ ಬಾಗಿಲು ಹಾಕಬೇಕು, ಕಡಿಮೆ ಬಾಲ ಹಾಕಿ ಉಳ್ಕೊಂಡು ಪ್ರಗತಿಯಾಗಬೇಕು. ಇದಕ್ಕೆ ಎಲ್ಲ ಬಾಗಿಲು ಉಪಗಟ್ಟಾ ಇದ್ದಾರೆ, ಸೇರು ಉಪಯೋಗ ಇಲ್ಲ. ಅದಕ್ಕೆ ಗಿಡಕ್ಕೆ ಬಾಗಿಲು ಹಾಕಿದ್ರೆ ಎಲ್ಲ ಮುಚ್ಚಿಟ್ಟು ಕುತ್ಕೊಂಡ್ಬಿಟ್ಟು ಸತ್ತ ಹೋಗ್ತಾರೆ. ಅದನ್ನ ಈ ದ್ವಾರಗಳಲ್ಲ, ನಮ್ಮ ದೇಹದ ಒಳಗಿನ ದ್ವಾರಗಳು ಬೇರೆ. ನವದ್ವಾರಗಳು ಹೇಗಿದೆಯೋ ಒಳಗೆ ಶುಕ್ಲಪಕ್ಷ ಕೃಷ್ಣಪಕ್ಷಗಳು ಉಂಟು, ಆ ಮಾರ್ಗದಲ್ಲಿ ಹೋಗುವ ರೂಪ್ ಬೇರೆ ಇದೆ ಅಂತ ಹೇಳ್ತಾರೆ. ಆ ರೂಪ್ ಬೇರೆ ಇದೆ, ಆ ರೂಪ್ ಬಹಳ ಜಿತ್ರೆ ವಿಚಿತ್ರವಾದ ರೂಪ್ ಅದು. ಆ ರೂಪಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಈ ರೀತಿಯಾಗಿಬಿಡುತ್ತಾರೆ. ಬ್ರಹ್ಮಜ್ಞಾನಿ ಆದವನು ಈ ಶುಕ್ಲಪಕ್ಷದ ರೂಪ್ ಫಾಲೋ ಮಾಡ್ತಾರೆ. ಮುಡುಗನು ಅವನು ಜ್ಞಾನಿನೇ, ಅದು ಭಗವಂತ ದಟ್ಟಾಮೂರ್ತ ಪಾಪಿ ಹೋಗ್ತಾರೆ ಅಂತ ಹೇಳಿಲ್ಲ. ತತ್ರ ಚಾಂದ್ರಭಟ್ಟ ಜ್ಯೋತಿ ಪ್ರಾಪ್ತಿ ಯೋಗಿ ನಿವರ್ತದೆ. ಇಬ್ಬರು ಯೋಗಿಗಳೇ, ಇಬ್ಬರು ಪ್ರಾಣಿಗಳೇ, ಇಬ್ಬರು ಸೇರ್ತಾರೆ. ಅವ್ರು ಫೈನಲ್ ರೀಚ್ ಆಗಿದ್ದಾರೆ, ಅಲ್ಲಿಗೆ ಹೋಗ್ತಾರೆ. ಈ ಫೈನಲ್ ರೀಚ್ ಆಗಿದೆ ಚತುರ್ಲೋಕಕ್ಕೆ ಹೋಗ್ತಾರೆ ಹೊರತು ನಾವು ಯಾವ ಲೋಕಕ್ಕೂ ಹೋಗಿ ಎರಡು ಲೋಕದ ಸಂಬಂಧನೇ ಪಟ್ಟಲ್ಲ ಕೂಡ. ಭಕ್ತಾಸ್ತರದವರಿಗೆ ಪಾಠ ಆದರೆ ಬೇರಾದ್ರೆ ಯಾವ ಪಾಠ ಅಂದ್ರೆ ಪಟ್ಟಣ ಬೇರೆ ಹೋಗ್ಬೇಕೆ ಹೊರತು ಇನ್ನೇನಾಗಲಿ ಸಾಧ್ಯ ಇಲ್ಲ. ಇದೆಲ್ಲ ಯಾರಿಗೆ ಯಾವ ಫಲ ಅಂತಕೊಳ್ಳೋದಿಲ್ಲ, ಪಾಠ ಆದವರಿಗೆ ಹೊರತು ಬೇರಾದವರಿಗಲ್ಲ. ಇಬ್ರು ಯೋಗಿಗಳೇ ಇವರು, ಅದು ಬ್ರಹ್ಮಜ್ಞಾನಿ ಒಂದು ಕರ್ಮಯೋಗಿ ಅಷ್ಟೇ. ಒಂದು ಸ್ಟೆಪ್ ತಿಂದಿದ್ದಾರೆ, ಈ ಮತ್ತೆ ಹುಟ್ಟಿ ಬರಬೇಕು, ಅವ್ರು ಹುಟ್ಟಿ ಬರೋದ್ರಿ ಇಷ್ಟೇ ವ್ಯತ್ಯ. ಬರುತ್ತೆ ಇಬ್ರು ಕೂಡ ಎ ಕ್ಲಾಸ್ ಅವರ ಹೊರತು ಕಳೆದ ಕ್ಲಾಸ್ ಜನ ಅದ್ರಲ್ಲಿ ಇಲ್ಲೇ ಇಲ್ಲ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಇದು ಯಾರೇ ರೆಫರೆನ್ಸ್ ಕೊಡ್ತಾ ಇದೆ, ಇಷ್ಟೋ ತಿಳ್ತಾ ಬಂದ್ರೆ ಪರಮಾತ್ಮ ಅಂತ್ಯಕಾಲದಲ್ಲಿ ಪ್ರಾಣ ಬಿಡಬೇಕು ಅಂತ ಹೇಳಿದ. ಆಗ ಯೋಚಿಸ್ತಾ ರೂಪ್ ಬೇರೆ ಡಿಸೈಡ್ ಮಾಡ್ತಾರೆ, ರೂಪ್ ಇದೆ ಈ ರೂಟಲ್ಲಿ ಹೋಗುದು. ಅದಕ್ಕೆ ಹೇಳ್ತಾರೆ ಅಗ್ನಿ ಗ್ರಹ ಶುಕ್ಲ ಷಣ್ಮಾಸಃ ಉತ್ತರಾಯಣ. ಇಲ್ಲಿ ಹೋಗ್ಬೇಕಾದ್ರೆ ಹೇಳಿ ರೂಟ್ ಹೇಳ್ಬಿಡ್ತಾರೆ, ಹುಬ್ಬಳ್ಳಿ ಹಾಗೆ ಹೋಗ್ಬೇಕು, ಹೇಳಿ ತುಮಕೂರು ಚಿತ್ರದುರ್ಗ ಹಾವೇರಿ ಬೇರೆ ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಆ ರೂಟ್ಗಳಲ್ಲ ಆ ರೂಟಲ್ಲಿ ಹೋದ್ರೆ ಮಾತ್ರ ಅಂತ ಹೋಗ್ತಾರೆ, ಸ್ಟಾಂಡ್ ಬೇರೆ ಕಡೆ ಬಿಟ್ಟಿರ್ತಾರೆ. ಆ ತರ ಹೇಳ್ಬೇಕಾದ್ರೆ ಇದು ಇಷ್ಟನೇ ಡೀಲ್ ರೂಟ್ ಬರುತ್ತೆ. ಅಗ್ನಿ ಅಂದ್ರೆ ಬರೀ ಅಗ್ನಿ ಅಲ್ಲ, ಅಗ್ನಿ ದೇವತೆ ಅಂತ. ಅರ್ಚಿ ಅಂದ್ರೆ ಬರೀ ಅರ್ಚಿ ಅಲ್ಲ, ಆ ಅಗ್ನಿ ಪುತ್ರನಾದ ಅರ್ಚಿ ಅಂತ ಇನ್ನೊಬ್ಬ ದೇವತೆ ಇದ್ದಾನೆ. ಶುಕ್ಲಪಟ್ಟ ಬರೀ ಶುಕ್ಲಪಟ್ಟ ಅಲ್ಲ, ಅದಕ್ಕೊಬ್ಬ ದೇವತೆ ಇದ್ದಾನೆ. ಹಗಲಿಗೊಬ್ಬ ದೇವತೆ ಇದ್ದಾನೆ. ಅದೇ ರೀತಿಯಲ್ಲಿ ಷಣ್ಮಾಸಗಳ ವಿಮಾನ ದೇವತೆಗಳಿದ್ದಾರೆ. ಉತ್ತರಾಯಣಕ್ಕೆ ವಿಮಾನ ದೇವತೆ ಇದ್ದಾರೆ. ವಿಷು ಅಂತ ಇನ್ನೊಂದು ವಿಷುಯೋಗ ಅದೊಂದಿದೆ, ಅದೊಂದು ಸೇರಿಸಿದೆ. ಅದರ ಹುಣ್ಣಿಮ ವಿಮಾನ ದೇವತೆಯನ್ನು ಸೇರಿಸಿದೆ. ಇದನ್ನು ಆಚಾರ ವಿಷ್ಣು ಸೇರಿಸಿ ಪ್ರಮಾಣಗಳನ್ನು ಕೊಟ್ಟು ಈ ರೂಟಲ್ಲಿ ಹೋದರೆ ಬ್ರಹ್ಮ ಜ್ಞಾನ ಬಂದ ಆ ಮಹಾನುಭಾವ ಪರಮಾತ್ಮನ ತಲುಪ್ತಾನೆ. ಅಂದ್ರೆ ಅಂತ್ಯಕಾಲದ ಸ್ಮರಣೆ, ಜ್ಞಾನ ಸಂಪಾದನೆ, ಅಂತ್ಯಕಾಲದ ಸ್ಮರಣೆ. ಅಲ್ಲಿಂದ ದೇಹ ಬಿಟ್ಟು ಹೋಗಬೇಕು, ಅಲ್ಲಿಂದ ದೇಹ ಬಿಟ್ಟು ಹೋಗಬೇಕು. ಅದನ್ನ ಬ್ರಹ್ಮಪುತ್ರಗಳನ್ನು ಹೇಳ್ತಾರೆ. ಏನ್ ಆಶ್ಚರ್ಯ ಗೊತ್ತ, ಅವನು ಜೀವ ದೇಹ ಬಿಡಬೇಕಾದ್ರೆ ಅವನ ರೂಟ್ ಕ್ಲಿಯರ್ ಆಗಿ ಕಾಣಿಸ್ತಾರೆ ಹೋಗ್ಬೇಕು. ಇವತ್ತು ಡ್ರೈವಿಂಗ್ ಬಂದ್ರೆ ಸಾಕು, ರೂಟ್ ಗೊತ್ತಿರಬೇಕು. ತುಂಬಾ ಯಾರು ಗೊತ್ತಾ ಇರ್ತಾರಂತೆ ಡ್ರೈವಿಂಗ್ ಬರೋದು, ರೂಟ್ ಗೊತ್ತಿರೋದು, ಎರಡಾದ್ರೆ ಮಾತ್ರ ಹೋಗ್ಲಿಕ್ಕೆ ಸಾಕು. ಕೆಲವು ಸ್ವಲ್ಪ ತಪ್ಪು ರೂಟ್ ಆಗಿದ್ರೆ ಎಷ್ಟೆಷ್ಟು ಪ್ರತೀತಿ ಆಗಿಬಿಡುತ್ತೆ. ರೂಟ್ ಡಿಫೈನ್ ಮಾಡ್ತಾನೆ ಪರಮಾತ್ಮ. ಬ್ರಹ್ಮಜ್ಞಾನ ದೇಹ ಬಿಡ್ತಾನೆ ಅಂತ ಹೇಳ್ಬಿಟ್ಟಲ್ಲ, ದೇಹ ಬಿಟ್ಟಲ್ಲಿ ರೂಟಲ್ಲಿ ಹೋಗ್ತಾನೆ ಅಂತ ಹೇಳಿದ. ಈ ರೂಟಲ್ಲಿ ಹೋಗಿಬಿಟ್ರೆ ಈ ರೂಟಲ್ಲಿ ಹೋದ್ರೆ ಬ್ರಹ್ಮಜ್ಞಾನ, ಬ್ರಹ್ಮಲೋಕ ಪ್ರಾಪ್ತಿ, ವಿಷ್ಣುಲೋಕ ಪ್ರಾಪ್ತಿ. ತುಂಬಾ ಆಚಾರ್ಯಕ್ಕೆ ಚಿತ್ರದುರ್ಗ ಬ್ರಹ್ಮಲೋಕ ಪ್ರಾಪ್ತಿ ಅಂತ ಅರ್ಥ ಮಾಡಿಬಿಡ್ತಾರೆ. ಅಲ್ಲ ವಿಷ್ಣುಲೋಕ ಪ್ರಾಪ್ತಿ ಆಗೋದು ಈ ರೂಟಲ್ಲಿ ಹೋದ್ರೆ, ಈ ರೂಟಲ್ಲಿ ಹೋದ್ರೆ ವಿಷ್ಣುಲೋಕ ಪ್ರಾಪ್ತಿ ಆಗೋದಿಲ್ಲ, ಅಲ್ಲಿ ಆಗೋದು ಚಂದ್ರಲೋಕ ಪ್ರಾಪ್ತಿ ಆಗುತ್ತೆ. ಅದರಿಂದ ಆಗೋದೇನಂದ್ರೆ ಮತ್ತೆ ವಾಪಸ್ ಮತ್ತೆ ಹೋಗ್ಬೇಕು ಹೊರತು ಹೋಗ್ತಾನೆ ಮುಂದೆ ಡಿಲೇ ಆಗ್ತಾ ಹೋಗ್ಬೇಕು.
ಆ ರೂಪದವರು ಕರೆಕ್ಟ್ ಹೋಗ್ತಾರೆ. ಈ ಪಾಠ ಟ್ರಾಫಿಕ್ ಕಡಿಮೆ ಜಾಸ್ತಿ ಇದೆ ಅಂತಾರಲ್ಲ, ನಾಲ್ಕು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಅರ್ಧ ಗಂಟೆ ಬೇಗ ಹೋಗ್ತೀರಿ, ನಾಲ್ಕು ಕಿಲೋಮೀಟರ್ ಜಾಸ್ತಿ ಆದರೂ ಕೂಡ ನಾಲ್ಕು ಕಿಲೋಮೀಟರ್ ಕಡಿಮೆ ಆಗುತ್ತೆ, ಒಂದು ಗಂಟೆ ಲೇಟ್ ಆಗಿ ಹೋಗ್ತೀರಿ ಅಂತ ಹೇಳ್ತಾರೆ. ಈಗ ತುಂಬಾ ಸಿಗ್ನಲ್ಸ್ ಬರುತ್ತಿದೆಲ್ಲ ಕೂಡ ಅಲ್ಲಿ ಬರೋದಿಲ್ಲ, ಮತ್ತು ರೂಟ್ ಹ್ಯಾಕ್ ಹಿಡ್ಕೊಂಡಿರ್ತಾರೆ ಬರೀ ಎಕ್ಸ್ಪರ್ಟ್ ಡ್ರೈವರ್ ರೂಟ್ ಬಗ್ಗೆ ಪರಿಜ್ಞಾನ ಹೊಂದಿರ್ತಾರೆ. ಇಲ್ಲಿ ಎರಡು ರೂಟ್ಗಳು ಇರೋದ್ರಿಂದ ಈ ರೂಟ್ಗಳು ಸರಿಯಾಗಿ ತಿಳ್ಕೊಂಡ್ರೆ ಆಗ ಸಮಸ್ಯೆ ಇರೋದಿಲ್ಲ. ಅದನ್ನ ಈ ಜ್ಞಾನ ಇರುತ್ತೆ ಮುಂದೆ ಹೇಳ್ತಾನೆ. ಈ ಎರಡು ಶುಕ್ಲ ಕೃಷ್ಣೆಯಗತಿ ಏಕೆ ಅಂತ ಹೇಳ್ಬೇಕಾದ್ರೆ, ಈ ಎರಡು ನೈತಿ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಖ್ಯತಿ ಕಶ್ಚನ ತತ್ತಾ ಪರಮಾಂಶ ಕಾಲೇಶು ಯೋಗಯುಕ್ತೋ ಭವಾರ್ಜುನ ಪರಮಾತ್ಮ ಮುಂದೆ ಹೇಳಿದಷ್ಟು. ಆದ್ದರಿಂದ ಎರಡು ರೂಪ ಗೊತ್ತಿದ್ರೆ ಯೋಗಿ ಮೋಹಿತನಾಗೋದೇ ಇಲ್ಲ. ಹೋಗ ಹೇಳ್ಬಿಟ್ಟಿರ್ತಾರೆ ನೋಡಿ ಹಿಂಗಿಲ್ಲ ರಿಪೇರಿ ಈ ಕಡೆ ಹೋಗಿ ತೀರ ಹೋಗ್ಬಿಡ್ತಾರೆ, ಕಸದ ಹೋಗ್ಬಿಟ್ರೆ ಏನಾಗುತ್ತೆ ಯೋಚನೆ ಮಾಡ್ತಾ ಕೂತ್ಕೊಂಡು ಪ್ರಯಾಣ ಹಿಂದಾಗುತ್ತೆ, ಎಷ್ಟೋ ಕರ್ತ ಹೋಗದೆ ನಿಂತೆ ಮುಗಿದು ಹೋಗದೆ ಹಾಳಾಗೋಗ್ಬಿಡುತ್ತೆ. ಇದೆಲ್ಲ ತಿಳ್ಕೊಂಡಿರಬೇಕು ಅಂತ ಭಗವಂತ ಹೇಳಿದ. ಇಷ್ಟು ಹೇಗೆ ಇದು ಸಂಹಾರ ಮಾಡ್ತಾ ಇಲ್ಲ, ಇವೆಲ್ಲ ಇವತ್ತು ನಾಡು ಹೋಗೋದ ಎಂದೋ ಹೋಗೋದು, ನೀವು ಪದ್ಯ ತಿಳ್ಕೊಂಡಿರ್ಬೇಕಷ್ಟೇ, ನೀವು ಪದ್ಯ ತಿಳ್ಕೊಂಡಿರ್ಬೇಕು. ಹರಿದ್ದಾರ ಮುಂದೆ ಹೋಗಿ ಹರಿದ್ದಾರ ಹೋದ್ರೆ ನೋಡೋಣ ಅಂತ ಕೇಳಿದ್ರೆ ಏನಾಗುತ್ತೆ, ಯಾಕೆ ಆಪರೇಷನ್ ಮಾಡಿ ಸ್ಟಿಚ್ ಆದಲ್ಲ ಏನಂತ ಕೇಳಿದ್ರೆ ಮೊದಲು ಸ್ಟಿಚ್ ಮಾಡೋ ಗೊತ್ತಿಲ್ಲ ಓಪನ್ ಮಾಡಿಬಿಡೋದು ಆಪರೇಷನ್ ಮಾಡೋದು ಸ್ಟಿಚಿಂಗ್ ಬಗ್ಗೆ ಗೊತ್ತಿಲ್ಲರಿ ಸಟಿ ಮಾಡಿ ಮಾಡಬೇಕಾಗಲ್ಲ ಅಂತ ಕೇಳಿದ್ರೆ ಗೊತ್ತೇನಾಗಬೇಕು ಅಂತೆ, ಎಲ್ಲ ಗೊತ್ತಿರ್ಬೇಕಾದ್ರೆ ಮೊದಲು ಶುರು ಮಾಡಿದ ಮೇಲೆ ಮುಗಿಯ ಕಂಪ್ಲೀಟ್ ಪ್ರೋಸೆಸ್ ಗೊತ್ತಿರುತ್ತೆ. ಎಲ್ಲಿ ಗೊತ್ತಿದ್ದವರು ಡೇಂಜರ್ ತಪ್ಪಿದ್ದಾರೆ, ಸ್ಟಾಪ್ ಮಾಡೋದು ಬೇರೆ, ಸ್ಟಾಪ್ ಮಾಡೋದು ಆಮೇಲೆ ಮತ್ತೆ ಎರಡು ಒಟ್ಟಿಗೆ ಹೋಗ್ತಿದ್ರೆ ಮಾತ್ರ ಸಾಧ್ಯ, ಆ ಕಾಲ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಜೊತೆಗೆ ಮದ್ದೆ ತಿಳ್ಕೊಂಡಿರುವುದು ಈ ಗದ್ದೆಯ ಡೆಫಿನೇಷನ್ ನಮ್ಗೆ ಸರಿಯಾಗಿ ಗೊತ್ತಿತ್ತು ಅಂದ್ರೆ ಯೋಚನೆ ಮಾಡ್ತಿರ್ತೇವನ್ನ ಸುಲಭ ಹೊರಟು ಬರುತ್ತೆ. ವಿದೇಶು ಯಜ್ಞೇಶು ತಪಸ್ಸು ಜೈವ ತಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠ ಅತ್ಯೇಕಿ ಸತ್ಸರ್ವವಿಧಂ ವಿಧಿತ್ವ ಯೋಗಿ ಪರಮ ಸ್ಥಾನ ಉಪೈಕಿ ಜಾತ್ಯಂ ಕೊನೆಯ ಶ್ಲೋಕ ಎಂಟನೇ ಅಧ್ಯಾಯದ ಕೊನೆಯ ಶ್ಲೋಕ. ಇದು ಎಷ್ಟು ಪುಣ್ಯಕರವಾದ ವಿಷಯ ಹೇಳಿದ್ದೇನೆ ಗೊತ್ತಾ ಅರ್ಜುನ, ಈಗ ಹೇಳಿದ ಜ್ಞಾನ ವಿಜ್ಞಾನ ಮತ್ತು ಅಧ್ಯಾತ್ಮ ಬ್ರಹ್ಮ ಅಧಿದೈವ ಅಧಿಭೂತ ಅಧಿಯಜ್ಞ ಎಲ್ಲವನ್ನು ಸರಿಯಾಗಿ ತಿಳ್ಕೊಂಡು ಪ್ರಯಾಣ ಕಾಲದೊಳಗೆ ಅಂತ್ಯಕಾಲದೊಳಗೆ ಈ ರೀತಿಯಾಗಿ ಏನಾದರೂ ದೇಹವನ್ನು ಬಿಟ್ಟು ಹೋದರೆ ಆ ವ್ಯಕ್ತಿ ಎಷ್ಟು ಶ್ರೇಷ್ಠವಾದ ಗತಿಯನ್ನು ಹೊಂದಾನೆ ಅಂದರೆ ವೇದೇಶು ಯಜ್ಞೇಶು ತಪಸ್ಸು, ಎಲ್ಲ ವೇದಗಳನ್ನು ಓದಿದರೆ ಎಲ್ಲ ಯಜ್ಞಗಳನ್ನು ಮಾಡಿದರೆ ಎಲ್ಲ ತಪಸ್ಸುಗಳನ್ನು ಮಾಡಿದರೆ ದಾನೇ ಎಲ್ಲ ದಾನಗಳನ್ನು ಮಾಡಿದರೆ ಏನೇನು ಪುಣ್ಯ ಬರುತ್ತೆ ಅಂತ ಹೇಳಿದ್ದಾರೆ, ಅದನ್ನೆಲ್ಲ ಮೀರಿದ ಪುಣ್ಯವನ್ನು ಹೊಂದಾನೆ ಅಂತ ಹೇಳಿದ್ದಾರೆ. ಈ ಬ್ರಹ್ಮಜ್ಞಾನದ ಹಿರಿಮೇಲು ಅತ್ಯೇಕಿ ಸತ್ಕರ್ಮ ವಿಧಂ ವಿಧಿಸುವ ಯೋಗಿ ಪರಮಸ್ಥಾನ ಉಪೈಕಿ ಜಾತ್ಯಂ ಆದ್ಯ ಸ್ಥಾನ ಅಂದ್ರೆ ವಿಷ್ಣು ಲೋಕವನ್ನು ಪಡಿತಾನೆ, ಬೇರೆ ಯಾವುದಕ್ಕೂ ಶಕ್ತಿ ಇಲ್ಲ. ಅಂದ್ರೆ ವೀರಾಚರಣೆ ಬೇಡ ದಾನ ಧರ್ಮ ಬೇಡ ಅಂತ ಅರ್ಥ ಅಲ್ಲ, ಅವನ್ನೆಲ್ಲ ಮಾಡಿದ್ದರ ಫಲ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಮಾಡಿದ್ದರ ಫಲ ಈ ಗೊತ್ತಾಗುತ್ತೆ. ಇದು ಹಿಂದೆ ಹೋಗ್ಬಿಟ್ರೆ ಅವ್ರು ಮಾಡಿದ ಅಧ್ಯಯನ ದಾನ ಶ್ರಮಣ ಎಲ್ಲ ವೇಸ್ಟೇನೆ, ದಾನದ ಗುರಿ ಇರಬೇಕು. ಅದು ಒಂದು ಸಾಧನೆ ಮಾಡಬಹುದರೆ ಎಲ್ಲ ವ್ಯರ್ಥ. ಜ್ಞಾನಿ ಅಲ್ಲದವರಿಗೆ ಈ ಭಾಗ ತೆಗೆಯೋದಿಲ್ಲ, ಈ ಲೋಕವನ್ನು ತಡೆಯೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಹಂತದಲ್ಲಿ ಹಿಂದೆ ಪಡೆಯಬೇಕು ಅಂತ ಭಗವಂತ ಹೇಳಿ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾ ಇದ್ದಾನೆ. ಮುಂದೆ ಒಂಬತ್ತನೇ ಅಧ್ಯಾಯ ಹತ್ತನೇ ಅಧ್ಯಾಯ ಅದು ಪ್ರಾರಂಭವಾಗೋದು ನಮಗೆ ಸರಿಯಾಗಿ ಅಕ್ಟೋಬರ್ ಏಳನೇ ತಾರೀಕಿನಿಂದ ಪ್ರಾರಂಭ. ಇದೀಗ ಅಕ್ಟೋಬರ್ ಏಳನೇ ತಾರೀಕಿನಿಂದ ಇಲ್ಲಿ ಎಂಟು ಒಂಬತ್ತನೇ ಅಧ್ಯಾಯ ಅಂತಲೂ ನಾವು ಕೇಳಿದ್ರೆ ತುಂಬಾ ಶ್ಲೋಕ ಬರೋ ಅಲ್ಲೇನೆ ಪತ್ರಂ ಪುಷ್ಪಂ ಫಲಂ ತೋಯಂ ಅನನ್ಯಾಕ್ಷಿಂತ ಎಂ ತೋಮಾಂ ಯೋಗಕ್ಷೇಮಂ ಮಹಾಮೋಹಂ ಇದೆಲ್ಲ ಬರತಕ್ಕಂಥ ಜಾಗ ಅದು. ಆ ಸಮಯದೊಳಗೆ ಅದರ ಮುಂದುವರಿಸುತ್ತೇವೆ. ಆ ಕಾಲದ ಅದು ಅಲ್ಲಿ ಬರತಕ್ಕಂಥ ಶ್ಲೋಕಗಳು ಒಂದು ದಶಮಾಧ್ಯಾಯದಲ್ಲಿ ವಿಭೂತಿ ಯೋಗ. ಇನ್ನು ಈ ಸತ್ತು ನಾವು ಪ್ರತಿ ವರ್ಷಕ್ಕಿಂತ ಭಾರಿ ಇಂಪ್ರೂವ್ಮೆಂಟ್ ಇದ್ದಲ್ಲ, ಪ್ರತಿ ಸತ್ತು ಅರ್ಧರ್ಧ ಅಧ್ಯಾಯ ಒಂದೊಂದು ಆಗ್ತಿತ್ತು, ಹೋದಷ್ಟು ಒಂದು ಅಧ್ಯಾಯ ಸತ್ತು ಎರಡು ಅಧ್ಯಾಯ ಇನ್ನು ಹತ್ತು ಅಧ್ಯಾಯ ಅದನ್ನು ಬೇರೆ ಜಾಸ್ತಿಯೇ ಹೇಳಕ್ಕರು. ಮೊದಲನೇ ಅಧ್ಯಾಯದಷ್ಟು ವಿಳಂಬವಾಗೋದ್ರಿಂದ ಇಲ್ಲಿಂದನ ಅಧ್ಯಾಯಗಳ ವಿವರಣೆ ರೂಪವಾಗಿ ಅನೇಕ ವಿಷಯ ಬರೋದ್ರಿಂದ ಆ ಸ್ಪೀಡನ್ ಮೇಂಟೈನ್ ಮಾಡೋಕೆ ಸಾಧ್ಯವಾಗುತ್ತೆ. ಅಕ್ಟೋಬರ್ ಏಳನೇ ತಾರೀಕು ಆಶ್ವಿಜ ಮಾಸದ ಕಾಲ ಅದು ಶುಕ್ಲಪಕ್ಷ, ಆ ಕಾಲದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಈಗ ಒಂದೆರಡು ಪ್ರಕಟಣೆಗಳು. ಮೊದಲನೇ ಪ್ರಕಟಣೆ ಅಂತ ಕೇಳಿದರೆ ಒಂದು ಇಲ್ಲಿ ಮುಂದಿನ ಶನಿವಾರ ಮುಂದಿನ ಕಾರವಾರ ಈ ಸ್ಥಳದೊಳಗೆ ರಾಮಧರ್ಮ ಅಸೋಸಿಯೇಷನ್ನವರು ಒಂದು ಫ್ರೀ ಮೆಡಿಕಲ್ ಚೆಕಪ್ ಕ್ಯಾಂಪ್ ಏರ್ಪಾಟ್ ಮಾಡಿದ್ದಾರೆ. ಯಾರೇ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಸಹ ಅದು ಎಲ್ಲ ಜನರಲ್ ಚೆಕಪ್ ಆದ್ದರಿಂದ ಪ್ರತಿಯೊಂದರಂತೂ ಪ್ರಯೋಜನ ಪಡಿ, ಯಾವುದೇ ಒಂದು ಇನ್ನು ಉಚಿತ ಒಂದು ತಪಾಸಣೆಯಾದ್ದರಿಂದ ಎರಡು ಸದುಪಯೋಗವನ್ನು ಪಡೆಯಬಹುದು. ಅದು ಮೊದಲನೇ ಅವಕಾಶ. ಎರಡನೇದಾಗಿ ಒಂದು ಹೇಳ್ತಾರೆ ಹೋಮ್ ಡೆನ್ಸಿಟಿ ಟೆಸ್ಟ್ ಅಂತ ಒಂದು ಟೆಸ್ಟ್ ಬೇರೆ ಕಡೆ ಮಾಡಿದ್ರೆ 1,000 ರೂಪಾಯಿ ಆಗುತ್ತೆ, ಅದನ್ನ ಇದು ಫ್ರೀಯಾಗಿ ಮಾಡೋ ವ್ಯವಸ್ಥೆ ಮಾಡಿದ್ದಾರೆ. ಅದರ ಪ್ರಯೋಜನವನ್ನು ಪಡೆಯಬೇಕು. ಆ ಹಿನ್ನೆಲೆಯಲ್ಲಿ ದೇಹ ಇಷ್ಟೆಲ್ಲ ಹೇಳಿದ್ದಾರೆ, ದೇಹ ಯೋಗ ಮಾಡುವುದರ ದೇಹದ ಆರೋಗ್ಯ ಭಾರಿ ಮುಖ್ಯ. ಆದ್ದರಿಂದ ಇದು ನಮ್ಮ ಭಗವದ್ಗೀತೆಗೆ ಸಂಬಂಧ ಪಡೆದುಕೊಳ್ಳುವ ಕಾರಣ ಇಲ್ಲ. ಭಗವದ್ಗೀತೆಗೆ ಸಂಬಂಧಪಟ್ಟಂತೆ ದೇಹದ ಆರೋಗ್ಯ ಬಹಳ ಮುಖ್ಯ. ಆದ್ದರಿಂದ ಇಲ್ಲಿ ರಾಮಜನ್ಮ ಅಸೋಸಿಯೇಷನ್ ಅವರು ಜಗನ್ನಾಥರಾಯರು ಮೊದಲಾದವರನ್ನ ಒಟ್ಟಾಗಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಅದು ಸದುಪಯೋಗ ಎದುರು ಪಡೆಯಬೇಕು ಅಂತ ಹೇಳಿ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ. ಎರಡನೇದಾಗಿ ಇದು ಭಗವದ್ಗೀತೆಯ ಕಾಲವಾದರೆ ಇದನ್ನು ಬಹಳ ಭಾದ್ರಪದ ಮಾಸ ಬಂತು ಅಂದ್ರೆ ಭಾಗವತ ಶ್ರೇಷ್ಠದಲ್ಲಿ ಭಾಗವತ ಪ್ರವಚನದ ಬಗ್ಗೆ ಭಾಗವತವನ್ನ ಯಾವಾಗ ಕೇಳಿದ್ರು ಪುಣ್ಯ. ಬೃಹಸ್ಪತಿ ಕಾಲ ಭಾಗವತ ಕೇಳೋದು ಯಾತಕ್ಕೆ ಅತ್ಯಂತ ಪುಣ್ಯಕರ ಅಂದ್ರೆ ವೈದ್ಯರಾಜ ಭಾಗವತ ಕೇಳಿ ವೈದ್ಯಕ್ಕೆ ಹೋಗಿದ್ದ ಕಾಲ ಅದೇ ಕಾಲ. ಆದ್ದರಿಂದ ಅದಕ್ಕೆ ಪರ್ವ ಕಾಲ ಅಂತ ಕೇಳಿದ್ದ. ಆ ಕಾಲದಲ್ಲಿ ಭಾಗವತ ಕೇಳೋದು ಬೇರೆ ಕಾಲದಲ್ಲಿ ಕೇಳಿದರೆ ಸಾವಿರಾರು ಪಟ್ಟು ಪುಣ್ಯ ಕೊಡತಕ್ಕಂಥ ಕಾಲ ಅಂತ ಭಾಗವತ ಕೇಳಿದ್ದೇನೆ. ಈ ಸಲ ಇದರಲ್ಲಿ ವಿಜಯ ಭಾರತಿ ಸ್ಕೂಲ್ ಅಂತ ಗಿರಿನಗರದಲ್ಲಿ ವಿಜಯ ಭಾರತಿ ಸ್ಕೂಲ್ ಇದೆ. ಆ ಸ್ಕೂಲ್ನ ಆವರಣದೊಳಗೆ ಅನೇಕ ಅಂತರಂಗ ಭಕ್ತರು ಸೇರಿ ಏರ್ಪಾಡು ಮಾಡಿದ್ದಾರೆ. ಅಲ್ಲಿ ಭಾಗವತ ಕೋಸ್ಕರ ನಡೆಯುತ್ತೆ. ವಿವರಗಳು ರೂಟನ್ನ ಕೂಡ ಕರಪತ್ರದಲ್ಲಿ ಮಾಡ್ತಿದ್ದಾರೆ. ಅದು ಶುರುವಾಗೋದು ಸೆಪ್ಟೆಂಬರ್ 8 ತಾರೀಕಿನಿಂದ ಮುಗಿಯೋದು ಸೆಪ್ಟೆಂಬರ್ 21 ತಾರೀಕು. ಭಾದ್ರಪದ ಮಾಸದ ಶುಕ್ಲಪಕ್ಷದಿಂದ ಹುಣ್ಣಿಮೆಯವರೆಗೆ ಕಾರ್ಯಕ್ರಮ ನಡೆಯುತ್ತೆ. 15-16 ದಿವಸಗಳ ಕಾರ್ಯಕ್ರಮ, 2 ಸಪ್ತಾಹ ಅಂತ ಕಾರ್ಯಕ್ರಮವನ್ನ ಗಿರಿನಗರದ ವಿಜಯ ಭಾರತಿ ಹೆಸರಿನಲ್ಲಿ ಏರ್ಪಾಟು ಮಾಡಿದ್ದಾರೆ. ಇವರು ಎಲ್ಲರಿಗೂ ಸಹ ಕರಪತ್ರಗಳನ್ನು ಕೊಡ್ತಾರೆ. ಹೋಗ್ಬೇಕಾದ್ರೆ ಪ್ರಯೋಜನವನ್ನು ಪಡೆದು ಪಡಿಬೇಕು ಅಂತ ಆ ಭಕ್ತವರೆಗೂ ವಿಜ್ಞಾಪನೆ ಮಾಡ್ತಾ ಇದ್ದರು. ಆಮೇಲೆ ಇನ್ನೊಂದು ಪ್ರಕಟಣೆ ಅಂತ ಕೇಳಿದ್ರೆ ವಜ್ರಾಸವ ತೀರ್ಥ ಪ್ರಬಂಧ ಅನ್ನೋ ಕೃತಿಯನ್ನ ನಮ್ಮ ಪ್ರಕಾಶನ 2 ಬಾರಿ ಪ್ರಕಾಶನೆ ಮಾಡಿತ್ತು. ಪ್ರತಿಗಳು ಸಿಕ್ಕಿರಲಿ, ತುಂಬಾ ಜನ ಬೇಕು ಬೇಕು ಅಂತ ಕೆಡ್ತಾನೆ ಇದೆ. ಅದರ 3 ವಿಸ್ತೃತವಾದ ಆವೃತ್ತಿ ತಯಾರಾಗಿದೆ. ಅದು ಆಗಸ್ಟ್ 15 ತಾರೀಕು ನಮ್ಮ ಪ್ರತಿಷ್ಠಾನದ ಆವರಣದಲ್ಲಿ ಬಿಡುಗಡೆ ಆಗುತ್ತೆ. ಇದು ಆಸವದ ಸೇವಾ ಪ್ರತಿಷ್ಠಾನದ ಪ್ರಕಾಶನ ಬಿಡುಗಡೆ ಆಗೋದು ಅದೇ ಜಾಗದೊಳಗೇನೆ. ಅವತ್ತು ನಡೆಯುತ್ತಾ ಆ ತೀರ್ಥ ಪರ್ವತದಲ್ಲಿ ಒಂದು ಪ್ರವಚನ ಇದೆ. 6:15 ಆಗಸ್ಟ್ 15 ಸಾಯಂಕಾಲ 6 ಪ್ರವಚನ ತೀರ್ಥ ಪ್ರವಚನವನ್ನು ಕುರಿತು, ವಾಜರಾಜ ಸಾಗರವನ್ನು ಕುರಿತು. ಅದಾದ ತಕ್ಷಣ ಗ್ರಂಥ ಬಿಡುಗಡೆ ಈ ಕಾರ್ಯಕ್ರಮ ಇರುತ್ತೆ. ಅದಕ್ಕೂ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ತಾ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಗುವಂತಹ ಕೆಲಸವನ್ನ ಶ್ರೀ ರಾಮಂದಿರ ಮಧುವಚೇಶ್ವರ ಮಾಡಿದ್ದಾರೆ. ಎಷ್ಟು ಸತ್ತ ಆರಂಭ ಸೂರತ್ವ ಅಂತ ಕರೆಯೋದು ಪ್ರವಚನ ಆಗಿಬಿಡಲಿ ಅಂತ ಹೇಳಿದ್ರು. ಆಮೇಲೆ ಪತ್ತೆ ಇರೋದಲ್ಲ, ಹೇಳಬೇಡ ಪತ್ತೆ ಇರೋದು. ಇದು ರಾಮಂದಿರದವರು ಹಾಗಲ್ಲ, ಒಂದು ಸತ ಪ್ರವಚನ ಮಾಡಿದಾಗಿಂದ ಬಿಟ್ಟೇ ಇಲ್ಲ. ಬಹುಶಃ ಒಂದು 2 ವರ್ಷಗಳ ಅವಧಿಯೊಳಗೆ ಇಷ್ಟು ದಿವಸ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪ್ರವಚನ ಮಾಡಿದ ಜಾಗ ಅಂದ್ರೆ ಶ್ರೀ ರಾಮಂದಿರ ಮಧುವಚೇಶ್ವರ ಅಂತ ಹೇಳಿದ್ರು. ಇದಕ್ಕೆ ಕಾರಣ ಇಲ್ಲಿ ಜಗನ್ನಾಥರು ಮೊದಲಾದವರು ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲರೂ ಕೂಡ ಹೋಗ್ತಕ್ಕಂಥ ಆಸಕ್ತಿ ಮಾಡ್ತಕ್ಕಂಥ ವ್ಯವಸ್ಥೆ ನಿಜವಾಗಲೂ ಅತ್ಯಂತ ಆದರ್ಶಪ್ರಾಯವಾದ. ಆದ್ದರಿಂದ ನಿಜವಾಗಲೂ ಏನು ಭಗವದ್ಗೀತೆ ಹೇಳುತ್ತೋ ಅದನ್ನೇ ಅವ್ರು ಮಾಡ್ತಾ ಇದ್ದಾರೆ. ಜ್ಞಾನ ಕಾರ್ಯಕ್ಕೆ ವಿಶೇಷವಾದ ಮಹತ್ವ ಕೊಡ್ತಾರಲ್ಲ, ಎಷ್ಟು ಅಭಿನಂದನೆ ಮಾಡಿದರೂ ಸಾಧ ಅವರಿಗೆ ಅವರ ವಿಶೇಷವಾದ ಧನ್ಯವಾದಗಳನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಕೂಡ ಅವರಿಗೆ ಹೇಳ್ತಾ ಇದ್ದೆ. ಜೊತೆಗೆ ಈ ಕಾರ್ಯಕ್ರಮವನ್ನ ಪ್ರಯೋಜನ ಮಾಡ್ತಕ್ಕಂಥದ್ದು ಅನೇಕರು ನಾವು ಪ್ರಯೋಜಕರಾಗಿ ಬರ್ತೇವೆ ಅಂತ ಹೊರಟವರು ನಗರಿ ಶ್ರೀ ರಾಜೇಂದ್ರ ದರ್ಶನ ಕೇಂದ್ರದವರು ತಾವು ನಿರ್ಮಾಣ ಮಾಡಿಕೊಂಡು ಆ ಪ್ರತಿ ಭಾಗದ ಭಾಗವಹಿಸ್ತೇವೆ ಅಂತ ಹೇಳಿ ಹಾಗೂ ಜೊತೆಗೆ ಇನ್ನು ತುಂಬಾ ಜನ ಅಂತ ಅಂತರಂಗ ಭಕ್ತರು ಶ್ರೀಯುತ ಬಿ ಗುರುರಾಜ್ ಅವರು ಅದರ ಅನೇಕರು ತಮಗೆ ಗೊತ್ತಿಲ್ಲದೇ ಭಾಗವಹಿಸ್ತಾ ಇದ್ದಾರೆ. ಅದು ಯಾವುದನ್ನು ಕೂಡ ತಿಳಿಸದೇ ಭಾಗವಹಿಸ್ತಾ ಇದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಮುಡಿಬರ ಇಲ್ಲ, ಪ್ರತಿಯೊಂದರಲ್ಲೂ ಕೂಡ ಅವರು ತಮ್ಮ ತಗದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸೇವೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ಅವರ ಧರ್ಮಸತ್ಯ ಕಾರ್ಯ ಮುಂದುವರೆಸಿದ್ದಾರೆ, ಅದೊಂದು ವಿಶೇಷ. ಮತ್ತು ಎಲ್ಲ ಇಡೀ ಕಾರ್ಯಕ್ರಮದ ಈ ಬಾರಿ 2 ಅಧ್ಯಾಯಗಳ ಪ್ರಾಯೋಜಕತ್ವ ವಹಿಸಿಕೊಂಡವರು ಶ್ರೀಯುತರಾಗಿರ್ತಾರೆ ರಾಘವೇಂದ್ರ ರಾಯ್. ವಿ ರಾಘವೇಂದ್ರರಾಯರು ಮತ್ತು ವಿ ಸತ್ಯನಾರಾಯಣ ಇಬ್ಬರು ಕೂಡ ಈ ಕಾರ್ಯ ಭಾಗವಹಿಸಿದ್ದಾರೆ. ರಾಘವೇಂದ್ರರಾಯರು ಹೇಳಿದ್ರು ವಿಸರ್ಜನೆ ಮಾಡ್ತಿರುವ ಪ್ರವಚನ ಮಾಡಿಕೆ 25 ಪ್ರವಚನ ಮಾಡಿಕೆ ಆ ಪ್ರವಚನ ಮಾಡೋದಕ್ಕೆ ತಮ್ಮ ಎಲ್ಲ ಸರ್ವಸ್ವ ವಿನಿಯೋಗ ಮಾಡಿಬಿಡ್ತಾರೆ. ಅದು ಭಾರಿ ವಿಶೇಷ. ಆ ರೀತಿ ಇವತ್ತು ಜ್ಞಾನ ಕಾರ್ಯಕ್ಕೆ ಮಾಡತಕ್ಕಂಥದ್ದು ತುಂಬಾ ಶಾಶ್ವತವಾದಂತಹ ಮೌಲ್ಯವನ್ನು ಕೊಡುತ್ತೆ. ಒಬ್ಬ ವ್ಯಕ್ತಿಯಾಗಿ ಅವರು ಸಮಸ್ಯೆ ಮಾಡ್ತಕ್ಕಂಥ ಕೆಲಸವನ್ನ ಪ್ರತಿ ಎಲ್ಲೆಲ್ಲಿ ಪ್ರವಚನ ಆಗುತ್ತೆ ಅದಕ್ಕೆ ನಾವು ನಾನು ಅದಕ್ಕೆ ಪ್ರಾಯೋಜಕರಾಗಿ ಬರ್ತೇವೆ ಅಂತ ಅಷ್ಟು ಉತ್ಸಾಹದಿಂದ ಮುಂದುವರಿಯುತ್ತಾರೆ. ಅವರು ವಿಶೇಷವಾದಂತಹ ಅದನ್ನು ನಡೆಸ್ತಾರೆ. ಶ್ರೀ ಶ್ರೀ ಸತ್ಯನಾರಾಯಣ ಅವರು ಅನೇಕ ರೀತಿಯಲ್ಲಿ ಸೇವೆಯನ್ನು ಭಾಗವಹಿಸುತ್ತಾರೆ. ಅವರಿಗೆ ಧನ್ಯವಾದಗಳನ್ನು ನಡೆಸ್ತಾ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಇವರು ಹೇಳೋದಾರಿಗೆ ಮತ್ತೆ ಸಾಧ್ಯವೇ ಇಲ್ಲ. ಆದ್ರಿಂದಾಗಿನೇ ನೀವೆಲ್ಲರ ಒಂದು ಬಿಬಿ ನಾಗರಾಜರು ಇನ್ನೊಬ್ರು ಅವರು ಇದರಲ್ಲಿ ಪಾಲ್ಗೊಂಡವರು. ಹೀಗೆ ಅನೇಕ ದೃಷ್ಟಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮ ಇಲ್ಲಿ ಭಾಗವದ್ಗೀತೆಯ ಕಾರ್ಯಕ್ರಮ 7 ತಾರೀಕಿನಿಂದ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾ ಈ ಬಾರಿಯ ಪ್ರವಚನ ಮಾಡಿದ್ದೆಯನ್ನು ಇದು ಸಾ ಪ್ರಣಾಮಕ್ಕೆ ಹೇಳುತ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪಾರ್ವತಿ ನೇರಿತ ಯದ ವೋಚವಹಂತೇನ ಪ್ರಿಯತಾ.